श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेव निरचितग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णस उत्तुङ्गवाक्तरङ्गाय मध्वदुग्धर्थये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीलागोपालपालिताम् विद्यापयोनिधीम् वन्दे ब्रह्मविद्यागुरुन् मम ब्रह्मचर्य हरिप्रीति सुविद्या बाधशालिनः इष्टदाम् कष्टहर्त्रोन्नः विद्यामान्यान् मुनीन् नमः वारिराजपदद्वन्द्वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शिवतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् श्रीगुरुभ्यो नमः हरिः ओम् अज्ञानतिमिरच्छेदम् बुद्धिसन्तप्रदायकम् विज्ञानविमलम् शान्तम् विजयाख्यगुरुम् भजे ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः हरिः ओम् नन्तर ಗುರುಗಳ ಅನುಗ್ರಹ ಆಯಿತ ಸಕಲ ಸಂಪತ್ತು ನಮಗೆ ಬರುತ್ತೆ ಗುರುಗಳ ಆಗ್ರಹ ಬಂತ ಎಲ್ಲವೂ ಹೋಗಿಬಿಡುತ್ತೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ ಅದನ್ನು ತೋರಿಕೊಡುವ ಸ್ಕಂಧವೇ ಅಷ್ಟಮ ಸ್ಕಂಧ ಭಾಗವತ ತ್ರಿಕೂಟ ಪರ್ವತ ಮೂರು ಬೆಳ್ಳಿ ಬಂಗಾರ ಆಯಾಸ ಅಂದರೆ ವಿಶೇಷವಾಗಿರತಕ್ಕಂಥ ಕಬ್ಬಿಣ ಮೂರು ಧಾತುಗಳಿಂದ ಕೂಡಿದ ಗಿರಿಶಿಖರಗಳು ಅದ್ಭುತವಾದಂತಹ ಪರ್ವತ ಅಲ್ಲಿರತಕ್ಕಂತಹ ಉದ್ಯಾನವನ ವರುಣದೇವರ ಉದ್ಯಾನವನ ಅಲ್ಲಿ ಒಳ್ಳೆ ಸರೋವರ ಇದೆ ಸರೋವರದಲ್ಲಿ ಸುತ್ತು ವರ್ಣನೆ ಮಾಡುತ್ತಾರೆ ಬಹಳ ಚೆನ್ನಾಗಿದೆ ಸರೋವರ ಎಲ್ಲ ಒಳಗೆ ಮೊಸಳೆ ಎಲ್ಲ ತುಂಬಿಕೊಂಡಿದೆ ಅಲ್ಲಿಗೆ ಒಂದು ಆನೆ ಬಂತು ತನ್ನ ಹಿಂಡಿನಿಂದ ಕೂಡಿಕೊಂಡು ಬರ್ತಾ ಇದೆ ಆನೆ ಅದರ ಮದ ಜಲ ಸ್ರವಿಸಿ ಬರ್ತಾ ಇದೆ ಆ ಮದ ಜಲಕ್ಕೆ ಎಲ್ಲಾ ಸಿಂಹಗಳು ಕೂಡ ಓಡಿ ಹೋಗ್ತಾ ಇದೆ ಅಂತೆ ಅಂಥ ಭೀಕರವಾಗಿರತಕ್ಕಂಥ ಆನೆ ಮದಿಸಿದ ಆನೆ ಬರ್ತಾ ಇದೆ ಆ ಆನೆ ತನ್ನ ಹಿಂಡಿನಿಂದ ಕೂಡಿಕೊಂಡು ಬರುತ್ತಾರೆ ಮದ ಅಂದ್ರೆ ಅಹಂಕಾರ ನಾನಿದ್ದೇನೆ ನನ್ನವರಿದ್ದಾರೆ ಎಂಬ ಅಹಂಕಾರ ಕೂಡಿದೆ ಬರ್ತಾ ಇದೆ ಆ ಬಿಸಿಲು ಕಾಲ ತುಂಬಾ ಬಾಯಾರಿಕೆ ಆಗಿದೆ ನೀರನ್ನು ಕಂಡ ಕೂಡಲೇ ಸರಸರನೇ ಆ ಸರೋವರಕ್ಕೆ ಇಳಿತಾ ಇವೆ ಆನೆಗಳ ಹಿಂಡೆಲ್ಲ ಇಳಿತಾ ಇದೆ ಆನೆ ಮಿಕ್ಕ ಪ್ರಾಣಿಗಳಂತೆ ಸ್ತಬ್ಧವಾಗಿ ಏನು ಪ್ರಶಾಂತವಾಗಿ ನೀರು ಕುಡಿದು ಹೋಗಲ್ಲ ಇಳಿದ ಕೂಡಲೇ ಅದನ್ನು ಕದಡಿ ಹಾಕುತ್ತೆ ಎಲ್ಲ ಕದಡಿ ಕದಡಿ ಹಾಕಿ ಅದರ ಸ್ನಾನವೇ ವಿಚಿತ್ರ ಮಣ್ಣು ಹಾಕ್ಕೊಳ್ಳುತ್ತೆ ನೀರು ಹಾಕ್ಕೊಳ್ಳುತ್ತೆ ಮಣ್ಣು ಹಾಕ್ಕೊಳ್ಳುತ್ತೆ ಹಾಗೇ ಮಾಡ್ತಾ ಇರುತ್ತೆ ಆ ತರ ಅದನ್ನು ಆನಂದ ಪಡ್ತಾ ಇದೆ ಆದರೆ ಆ ಪ್ರಶಾಂತವಾದ ನೀರಿನಲ್ಲಿ ಪ್ರಶಾಂತವಾಗಿರತಕ್ಕಂಥ ಮೊಸಳೆ ಅದು ಇನ್ನೂ ಪ್ರಶಾಂತ ಎಲ್ಲಿ ಇದ್ದದ್ದು ಗೊತ್ತಾಗಲ್ಲ ಹಾಗಿರುತ್ತದೆ ಅಂಥ ಮೊಸಳೆ ನೋಡಿತು ಭೀಕರವಾದಂಥ ಈ ಚರ್ಯೆಯನ್ನು ನೋಡಿ ಋಷ ತುಂಬಾ ಸಿಟ್ಟಿನಿಂದ ಬಂದು ಆ ಪಾದವನ್ನ ಹಿಡಿಯುತ್ತಾ ಇದೆ ಆಗ ಪ್ರಶ್ನೆ ಅಷ್ಟೆಲ್ಲ ಆನೆಗಳ ಹಿಂಡಿರುವಾಗ ಇದರ ಕಾಲೇ ಯಾಕೆ ಹಿಡಿಯಿತು ದೈವವಶೇನ ಅಂತ ಹೇಳ್ತಾರೆ ಪಾರಬ್ಧ ಕರ್ಮ ಭಗವಂತ ಒಳಗಿದ್ದು ಇದರ ಕಾಲೇ ಹಿಡಿಸಿದ ಅಲ್ಲಿ ಸರಿ ಹೋಗುತ್ತೆ ಇಲ್ಲದಿದ್ರೆ ಅದ್ಯಾಕಾಯಿತು ಇದ್ಯಾಕಾಯಿತು ಬರೇ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಸುಮ್ಮನೆ ಆಗ್ತಾ ಇರುತ್ತೆ ಒಳಗೆ ಸ್ವಾಮಿ ಅವರ ಕರ್ಮಾನುಸಾರ ಇವರಿಂದಲೇ ಹೀಗೆ ಮಾಡಿಸಿದ ಎಂಬುದೇ ಸರಿಯಾದ ಉತ್ತರ ವಾದಿರಾಜರು ಅದಕ್ಕೆ ಹೇಳ್ತಾರೆ ಗೀತಾ ವಿಶೇಷವಾಗಿರತಕ್ಕಂಥ ಅರ್ಥವನ್ನು ಬರೀತಾ ಹರಿರೇವ ಶರಣಮಿತಿ ಭಾವ. ಭಗವಂತನೇ ಶರಣು, ಅವನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ. ವಿಶೇಷವಾಗಿ ನಮ್ಮಿಂದ ಪ್ರಯತ್ನವನ್ನು ಅವನೇ ವಿಶೇಷ ಮಾಡಿಸ್ತಾ ಇದ್ದಾನೆ ಅಂತ ಶರಣಾಗತರಾಗದಿದ್ದರೆ ಗತಿ ಇಲ್ಲ. ಅವನೇ ಶುದ್ಧ ಸ್ವತಂತ್ರ. ಆ ರೀತಿಯಲ್ಲಿ ಮೊಸಳೆ ಹಿಡಿದಾಗ ಮಿಕ್ಕ ಆನೆಗಳೆಲ್ಲ ಇದನ್ನ ಹೊರಗೆ ಸಡಿಲಿಕ್ಕೆ ಪ್ರಯತ್ನ ಪಟ್ಟುವು ಪಟ್ಟುವು ಪಟ್ಟುವು, ಆಗಲಿಲ್ಲ. ಎಲ್ಲ ಹೊರಟು ಹೋಗ್ತಾ ಇವೆ. ಇದ್ದರೆ ಇನ್ಯಾವ ಮೊಸಳೆ ಹಿಡಿಯುತ್ತೋ ಏನೋ ಅಂತ ದಡಕ್ಕೆ ಬಂದು ಎಲ್ಲ ಕೂಗುತ್ತಾ ಇವೆ. ಹೇಗೆ ನಾವು ಹಾಸ್ಪಿಟಲ್ ಇದ್ರೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ, ನೋವು ತೆಗಿಲಿಕ್ಕಾಗುತ್ತಾ? ಯಾರಿಗೂ ಆಗಲ್ಲ. ಅದೇ ಸರ ಪಾಪ, ಎಲ್ಲ ಕೂಗ್ತಾ ಇವೆ. ಇನ್ನ ನನ್ನವರು ಎಂಬುದು ಹೋಯಿತು ಆಸೆ, ನಾನೊಂದು ಉಳಿಯಿತು. ತುಂಬಾ ಕಾಲ ಯುದ್ಧ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ. ಆದರೆ ಆನೆಗೆ ಆ ಮೊಸಳೆಯಿಂದ ಬಿಡಿಸಿಕೊಳ್ಳಿಕ್ಕಾಗಿಲ್ಲ. ಯಾಕೆ ಅಂದ್ರೆ ನೀರಿನಲ್ಲಿ ಮೊಸಳೆಗೆ ಬಲ ಜಾಸ್ತಿ, ಅದಕ್ಕೆ ಸ್ವಸ್ಥಾನದಲ್ಲಿ ಆಯಾ ಜನಕ್ಕೆ ಬಲ ಜಾಸ್ತಿ. ಬೇರೆ ಕಡೆ ಹೋದರೆ ಕಷ್ಟ, ಸ್ವಸ್ಥಾನದಲ್ಲಿ ಬಲ ಜಾಸ್ತಿ. ಅದಕ್ಕೆ ಸಡಿಯುತ್ತಾ ಇದೆ, ಕೊನೆಗೆ ಪ್ರಾಣ ಹೋಗುವ ಪರಿಸ್ಥಿತಿ, ಸುಸ್ತಾಗಿದೆ, ಆಹಾರ ಇಲ್ಲ. ಯುದ್ಧ ಮಾಡಿ 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 ಸುಸ್ತಾಗಿ ಹೋದಂಥ ಆನೆಗೆ ಕೊನೆಗೆ ದೇವರ ನೆನಪಾಗ್ತಾ ಇದೆ. ಅಲ್ಲ, ನೀವು ಪುರಾಣ ಹೇಳೋದು ಸರಿ, ಆನೆಗೆ ದೇವರ ನೆನಪಾಗೋದೇನ್ರಿ? ಪ್ರಾಣಿಗಳಿಗೆ ದೇವರ ನೆನಪಾಗುತ್ತ ಅಂದ್ರೆ ಆಯಿತದು ಅಂತ ಹೇಳ್ತಾ ಇದ್ದಾರೆ. ಭಗವಂತ ನೆನಪಾಗ್ತಾ ಇದೆ, ಕೂಗಿ ಕರೀತಾ ಇದ್ದಾನೆ. ಯಾರು ಸೃಷ್ಟಿ ಮಾಡುತ್ತಾರೋ? ಹಾ, ಬ್ರಹ್ಮದೇವರು ನೋಡಿದ್ರು, ನನ್ನ ಕರೆದದ್ದು ಅಂತ. ಯಾರು ಸಂಹಾರ ಮಾಡುತ್ತಾರೋ? ಅಲ್ಲ, ನಂದಲ್ಲ. ರುದ್ರದೇವರು ನೋಡಿದ್ರು, ಎರಡೂ ಹೇಳಿದ್ರಲ್ಲ, ನಮ್ದಲ್ಲ. ಸೃಷ್ಟಿ ಸ್ಥಿತಿ ಲಯಗಳನ್ನ ಯಾರು ಮಾಡುತ್ತಾರೋ ಎಲ್ಲರೂ ಪಕ್ಕಕ್ಕೆ ಸರಿತಾ ಇದ್ದಾರೆ. ಒಂದೊಂದು ಒಂದೊಂದು ಗುಣ ಹೇಳಿದಾಗ ಒಬ್ಬೊಬ್ಬರು ಒಬ್ಬೊಬ್ಬರ ಬಗ್ಗೆ ನೋಡಿದ್ರು. ಅಂದ್ರೆ ಇಲ್ಲಿ ಇಡೀ ಸ್ಕಂದದಲ್ಲಿ ಹರಿ ಸರ್ವೋತ್ತಮತ್ವವನ್ನ ಕ್ಷಣ ಕ್ಷಣಕ್ಕೂ ಸ್ಥಾಪನೆ ಮಾಡುತ್ತಾರೆ, ಪ್ರಾಕ್ಟಿಕಲ್ಲಿ ತೋರಿಸ್ತಾರೆ. ನೋಡಪ್ಪ, ಇಷ್ಟೆಲ್ಲ ಗುಣಗಳು ಹೇಳಿ ಕರೆದಾಗ ಯಾರೂ ಬರಲಿಲ್ಲ. ನಮ್ದಲ್ಲ 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 ಅಂತ ಕೂತರು. ಕೊನೆಗೆ ಸರ್ ಎಲ್ಲಾ ಗುಣಗಳಿರುವಂತಹ ವ್ಯಕ್ತಿ ಬಾರಯ್ಯ ಅಂತ ಕರೆದಾಗ ಆ ವ್ಯಕ್ತಿ ಬಂದ. ಎಲ್ಲಾ ಗುಣಗಳಿರುವ ವ್ಯಕ್ತಿ, ಈ ಗುಣಗಳೆಲ್ಲ ಸೇರಿಕೊಂಡು ಒಂದು ವ್ಯಕ್ತಿಯಲ್ಲಿದ್ದರೆ ಆ ವ್ಯಕ್ತಿಗೆ ಹೆಸರೇನಿಡಬಹುದು? ನಾರಾಯಣ. ನಾರಾಯಣ ಅಂದ್ರೆ ಗುಣಪೂರ್ಣ. ಈ ಎಲ್ಲಾ ಗುಣಗಳಿರುವವ ಅಂತ ಅಷ್ಟು ದೊಡ್ಡದಾಗಿ ಕರೆಯದೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದಾಗ ಅವಾಗ ಭಗವಂತ ಬರ್ತಾ ಇದ್ದಾನೆ. ತೆಲುಗಿನಲ್ಲಿ ಒಳ್ಳೆ ಪೋತನ ಕವಿ, ಮಹಾಕವಿ, ಒಳ್ಳೆ ಪದ್ಯವನ್ನ ಮಾಡುತ್ತಾನೆ. ಸಿರಿಕಿಂಜಪ್ಪಡು ಶಂಖ ಚಕ್ರ ಯುಗಮುಲ್ ಚೇದೋಯಿ ಸಂಧಿಂಪಡು ಅಂತ ಹೇಳ್ತಾರೆ. ಅಂದ್ರೆ ಗಜರಾಜ ಕೂಗಿ ಕರೆದ ಕೂಡಲೇ ಲಕ್ಷ್ಮೀದೇವಿಗೂ ಹೇಳಿಲ್ಲಂತೆ, ಶಂಖಚಕ್ರ ಹೇಳಿದಿಲ್ಲ, ಗರುಡನಿಗೂ ಹೇಳಿಲ್ಲ, ಓಡಿ ಬರ್ತಾ ಇದ್ದಾನಂತೆ. ಬರ್ತಾ ಇದ್ರೆ ಶಂಖಚಕ್ರಗಳು ಓಡಿ ಬರ್ತಾ ಇವೆ ಹಿಂದೆ, ಗರುಡದೇವರು ತಾನೇ ಓಡಿ ಬಂದು ಏರಿಸಿಕೊಂಡು ಬರ್ತಾ ಇದ್ದಾರೆ. ಏನಪ್ಪ ಇಂಥ ಇದು ಅಂತ ನೋಡಿದ್ರೆ ಅಲ್ಲಿ ಭಕ್ತ ಕರೀತಾ ಇದ್ದಾನೆ. ಅಲ್ಲಯ್ಯ, ಇಷ್ಟು ಕಾಲ ಒದ್ದಾಡ್ತಾ ಇದ್ರೆ ಬರಲಿಲ್ಲ, ಈಗ ಬರೋದೇನು ಅಂದ್ರೆ ಇಷ್ಟು ಕಾಲ ನಾನು ಅಂತ ಕೂತಿದ್ದೆ, ಆ ನಾನು ಅಂತ ಹೋದ ಕೂಡಲೇ ಸ್ವಾಮಿ ಓಡಿ ಬರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಬಂದ ಸ್ವಾಮಿ ದರ್ಶನ ಕೊಡತಾ ಇದ್ದಾನೆ. ಆ ಸ್ಥಿತಿಯಲ್ಲೂ, ಪ್ರಾಣಾಪಾಯ ಸ್ಥಿತಿಯಲ್ಲೂ ಕೂಡ ಭಗವಂತನನ್ನ ಸುಮ್ಮನೆ ದರ್ಶನ ಮಾಡಬಾರದು. ಭಗವಂತ ಅಂದ್ರೆ ದೇವರತ್ರ ಹೋದಾಗ, ದೊಡ್ಡವರತ್ರ ಹೋದಾಗ, ಚಿಕ್ಕ ಮಕ್ಕಳಿರುವ ಕಡೆ ಹೋದಾಗ ಬರಿಗೈಯಲ್ಲಿ ಹೋಗಬಾರದು ಎಂಬ ಶಾಸ್ತ್ರವಚನ. ಭಗವಂತ ಬಂದ ಕೂಡಲೇ ಇನ್ನೊಂದು ತೋರತಾ ಇದ್ದಾರೆ. ದೇವರಿಗೇನು ಕೊಡಬೇಕು ಅಂದ್ರೆ ಏನೇನೋ ಕೊಟ್ರೆ ಅವನಿಗೆ ಏನೂ ಉಪಯೋಗವಿಲ್ಲ. ಏನು ಕೊಡಬೇಕು? ಮನವನಿತ್ತರೆ ತನ್ನ ನೀವನು. ಆ ಮನಸ್ಸು ಅಂದ್ರೆ ಹೃದಯ ಕಮಲ, ಅದಕ್ಕೆ ಹೃದಯ ಕಮಲ ಕೊಡತಾ ಇದ್ದೇನೆ ಎಂಬುವಂತೆ ಕಮಲ ತೆಗೆದು ಕೊಡತಾ ಇದ್ದ ಗಜರಾಜ. ಅದ್ಭುತವಾದಂತಹ ಸನ್ನಿವೇಶ, ಭಗವಂತನ ಶರಣಾಗತಿಯ ಪರಾಕಾಷ್ಠ. ಭಗವಂತ ಮೆಚ್ಚಿದ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಅಖಿಲ ಗುರು ಅಂತ ಶಬ್ದ ಬರ್ತಾ ಇದೆ, ಗುರು ಅಂತ ಶಬ್ದ ಏನು? ಆ ಹೇಳುತ್ತಾರೆ, ತನ್ನ ಶರಣಾಗತನಾದಂತಹ ಶಿಷ್ಯನಿಗೆ ಅವನು ತನ್ನನ್ನ ಮರೆತರೂ ಕೂಡ ತಾನವನನ್ನು ಮರೆಯದೆ. ಶಿಷ್ಯನನ್ನು ಗುರು ಮರೆಯಬಾರದು. ಶಿಷ್ಯನಿಗೆ ಕಾಲಕಾಲಕ್ಕೆ ಏನೇನು ನೆನಪು ಕೊಡಬೇಕೋ ನೆನಪು ಕೊಡಬೇಕು. ನೆನಪು ತರಿಸಿ ಸಾಧನೆ ಮಾಡಿಸುವವನೇ ಗುರು. ಅದು ಯಾರು? ದೇವರೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಆನೆ ಜನ್ಮ ಬಂದಿದೆ, ಈ ಕಾಲದಲ್ಲಿ ನಿನ್ನ ನೆನಪು ನನಗೆ ಹೇಗೆ ಸಾಧ್ಯ? ನೀನೇ ಕೊಟ್ಟದ್ದು ಪುರಂದರ ವಿಠಲ, ನಿನ್ನ ಯಪಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಹೇ ಸ್ವಾಮಿ, ನಿನ್ನ ದಯವಾಗ ತನಕ ನೀನೇ ನನ್ನಲ್ಲಿ ನಿಂತು ನಿನ್ನ ಎಚ್ಚರ ಕೊಟ್ಟಿಯಪ್ಪ. ನೀನೇ ಗುರು ಅಯ್ಯ, ನಾರಾಯಣ, ಅಖಿಲ ಗುರು, ಭಗವನ್ ನಮಸ್ತೆ ಅಂತ ಭಗವಂತನ ಸ್ತೋತ್ರ ಮಾಡಿದಾಗ ಭಗವಂತ ಮೆಚ್ಚಿದ. ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನ ಕತ್ತರಿಸಿದ ಗಂಧರ್ವನಿಗೆ ಸದ್ಗತಿ ಆಯಿತು. ನಂತರ ಹೇಳ್ತಾ ಇದ್ದಾರೆ, ಅದು ಯಾರು? ಹೂ ಹೂ ನಾಮಕ ಗಂಧರ್ವ ದೇವರ ಋಷಿಗಳ ಶಾಪದಿಂದಾಗಿ ಬಂದಿದ್ದ. ಯಾಕೆ ಹಾಗಾಯಿತು ಅಂದರೆ, ಆ ಋಷಿಗಳು ನೀರಿನಲ್ಲಿ ಇದ್ದುಕೊಂಡು ಅರ್ಘ್ಯ ಪ್ರದಾನ ಮಾಡುತ್ತಾ ಇದ್ದರೆ ಒಳಗಿಂದ ಮೊಸಳೆಯಂತೆ ಹೋಗಿ ಅವರ ಕಾಲು ಹಿಡಿದು ಸೆಳೆದರು. ಇದೇನು ಪ್ರವೃತ್ತಿ ಗಂಧರ್ವರಿವರು ಹೀಗೆ ಮಾಡಬಹುದೇ ಅಂದರೆ, ಗಂಧರ್ವರ ಲಕ್ಷಣ ಹೇಳುತ್ತಾರೆ ಪ್ರಕಾಶ ಸಂಹಿತಾದಲ್ಲಿ. ಯಾರಿಗೆ ಭಗವಂತನ ವಿಶೇಷ ಎಚ್ಚರ ಇರುತ್ತೋ ಆಗಾಗ ತಮ್ಮ ಕರ್ಮಾನುಸಾರ ಮಾತ್ರ ಇಂಥ ಕಾರ್ಯಗಳಾಗಿ ಸದಾಕಾಲ ಭಗವಂತನ ಚಿಂತನೆ ಮಾಡುತ್ತಾ ಗಾನದಿಂದ ಭಗವಂತನ ಒಲಿಸುವಂತವರನ್ನೇ ಗಂಧರ್ವರು ಅಂತ. ಇಳಿದ್ರೆ ಅವರು ಮಹಾನುಭಾವರು, ನಮಗೆ ನಮ್ಮ ಕಣ್ಣಿಗೆಟಕುವರು ಅಲ್ಲ, ಅಂಥ ಪುಣ್ಯವಂತರು. ಆದರೆ ಪ್ರಾರಬ್ಧ ಕರ್ಮಾನುಸಾರ ಅವರಿಗೂ ಅಂಥ ಬುದ್ಧಿ ಪ್ರಚೋದನೆ ಆಗ್ತಾ ಇದೆ. ಋಷಿಗಳ ಪಾದ ಹಿಡಿದು ಸೆಳೆದದ್ದು. ಆದರೆ ಹೇಳುತ್ತಾರೆ ಭಗವಂತ ಈ ತನ್ನ ಉತ್ತಮ ವರ್ಗ ಭಕ್ತ ವರ್ಗ ಇರುತ್ತಲ್ಲ, ಅದರಿಂದ ಅವರಿಂದ ಏನು ಮಾಡಿಸ್ತಾನೆ, ಅವರ ಕರ್ಮಾನುಸಾರ ಕಡಿಮೆ ಮಟ್ಟದ ಕರ್ಮಗಳು ಮಾಡಿಸಿದರೂ ಕೂಡ ಅದು ಪುಣ್ಯ ಕರ್ಮಕ್ಕೆ ಕಾರಣ, ಪುಣ್ಯಕ್ಕೆ ಕಾರಣ ಆಗುತ್ತೆ. ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು. ಅವರೇ ಆ ಋಷಿಗಳ ಕಾಲು ಹಿಡಿದು ಸೆಳೆಯದಿದ್ದರೆ ಅವರ ಕರ್ಮಾನುಸಾರ ಮಾಡಿದ ತಪ್ಪೆ, ಎಸ್ ಇಲ್ಲ ಅಂದಿಲ್ಲ, ಒಳ್ಳೆ ಕೆಲಸ ಅಂತ ಹೇಳ್ತಾ ಇಲ್ಲ, ತಪ್ಪೆ. ಪ್ರಾರಬ್ಧ ಕರ್ಮಾನುಸಾರ ಭಗವಂತ ಮಾಡಿಸಿದ, ಅದು ಮಾಡಿಸದಿದ್ದರೆ ಆನೆಯಾಗಿ ಬರ್ತಾ ಇದ್ರ, ಮೊಸಳೆಯಾಗಿ ಬರ್ತಾ ಇದ್ರ, ಆನೆ ಕಾಲು ಹಿಡಿತಾ ಇದ್ರ, ಇಲ್ಲ. ಸ್ವಾಮಿ ಬರ್ತಾ ಇದ್ನ, ಇಲ್ಲ. ಗಜೇಂದ್ರ ಮೋಕ್ಷ ಘಟ್ಟ ಬರ್ತಾ ಇತ್ತ, ಇಲ್ಲ. ಬರದಂಗಿದ್ದಿದ್ರೆ ನಾವು ನೆನೀತಾ ಇದ್ದೀವ, ಇಲ್ಲ. ನೆನೆಯದಿದ್ರೆ ದುಸ್ವಪ್ನ ನಾಶ ಹೇಗಾಗುತ್ತೆ? ಆಗಲ್ಲ. ಇಷ್ಟೆಲ್ಲ ಕಾರಣಗಳು ಇಟ್ಟುಕೊಂಡು ಭಗವಂತ ಒಬ್ಬರಿಂದ ಮಾಡಿಸಿದಾಗ ಅಷ್ಟೋ ಸರಪಳಿಯಂತೆ ಒಳ್ಳೆ ಕರ್ಮಗಳಾಗ್ತಾ ಇವೆ. ಆ ರೀತಿಯಲ್ಲಿ ನೋಡಿ, ಅಲ್ಲಿ ಋಷಿಗಳಿಗೆ ಶಾಪ ಕೊಟ್ಟ ಒಂದು ತೊಂದರೆ ಕೊಟ್ಟರೆ ಶಾಪ ಕೊಟ್ಟರು ಮೊಸಳೆಯಾಗಿ ಬಿದ್ದಿರು ಅಂತ. ಅಷ್ಟೇ ಅಲ್ಲ, ಶ್ರೀಹರಿಯ ಚಕ್ರಸ್ಪರ್ಶ ಆಗುವಂತೆ ಮಾಡಿದರು. ಭಗವಂತನ ಚಕ್ರ ಸ್ಪರ್ಶ ಆಗುವಂತೆ ಆ ರೀತಿ ಪರಮಾನುಗ್ರಹ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ಎಲ್ಲಿ ಋಷಿಗಳು ಶಾಪ ಕೊಟ್ಟರು ಕೊಟ್ಟರು ಅಂತ ಬಂದರೆ ಆ ಶಾಪ ಪಡೆದವರಿಗೆ ವಿಶೇಷ ಪೂರ್ಣಾನುಗ್ರಹನೇ. ಸಜ್ಜನರಾದವರಿಗೆ ಶಾಪ ಕೊಟ್ಟದ್ದೇ ಆದರೆ ಪೂರ್ಣಾನುಗ್ರಹವೇ ಅವರಲ್ಲಿರುತ್ತೆ. ದೊಡ್ಡವರು ಶಾಪ ಕೊಟ್ಟರು ವರ ಕೊಟ್ಟರು ಎರಡೂ ಒಂದೇ. ಯಾಕೆ ಅಂದರೆ ಅವರು ಇನ್ನೊಬ್ಬರ ಹಿತವನ್ನೇ ಬಯಸ್ತಾರಾದ್ದರಿಂದ ಬಾಯಿಯಿಂದ ಬಂದದ್ದು ಬೇರೆ ಬೇರೆ ಕಂಡರೂ ಫಲ ಒಂದೇ, ಇನ್ನೊಬ್ಬರಿಗೆ ಹಿತ ಮಾಡುವುದೇ. ಸರಿ, ಮೊಸಳೆಯನ್ನೇ ಯಾಕೆ ಕತ್ತರಿಸಿದ ಮೊದಲು ಅಂದರೆ, ನನ್ನ ಭಕ್ತನ ಪಾದ ಹಿಡಿದವ, ನನ್ನ ಭಕ್ತನಾದ ಗಜರಾಜನ ಪಾದ ಹಿಡಿದವ. ನಮಗೆಲ್ಲ ಸಿಂಪತಿ ಯಾರ ಮೇಲೆ ಇರುತ್ತೆ? ಆನೆ ಮೇಲೆ ಇರುತ್ತೆ, ಮೊಸಳೆ ಮೇಲೆ ಇರಲ್ಲ. ಕಾಲು ಹಿಡಿದಿದೆ, ತುಂಬಾ ಕಾಲ, ಎಷ್ಟು ಕಾಲ ಹಿಡಿದದೋ ಅಷ್ಟು ಕಾಲ ಬೇಕಾದ ಬಾಯಿ ತೆಗೆದು ಒಂದು 10 ನಿಮಿಷ ಕೂಡಿ ಬಾಯಿ ತೆಗೆದೇ ಇರಬೇಕು. ನೋವಾಗುತ್ತಾ ಇಲ್ವಾ? ಒಂದು ದಿವಸ ಇಡೀ ಕೂತ್ರೆ ಹಾಸ್ಪಿಟಲ್ ಅಲ್ಲಿ ಸೇರ್ಬೇಕು ಅಂತ ಆದ್ದು ಬಾಯಿ ಹಿಡಿದು ಆ ಕಾಲನ್ನು ಹಿಡಿದೇ ಇರಬೇಕು. ಅದರ ಬಾಯಿಯಿಂದ ರಕ್ತ ಸುರಿತಾ ಇದೆ, ಯುದ್ಧ ಮಾಡುತ್ತಾ ಇದೆ. ಕೊನೆಗೆ ಬಿಟ್ರೆ ತುಳಿದು ಬಿಡುತ್ತೆ ಪರಿಸ್ಥಿತಿ, ಬಿಟ್ರೆ ತುಳಿಯುತ್ತೆ, ಬಿಡ್ಲಿಕ್ಕಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಹಿಡ್ಕೊಂಡಿದೆ. ಅಂಥವರನ್ನ ಮೊದಲು ಬಿಡಿಸಿದನಂತೆ, ನನ್ನ ಭಕ್ತನ ಪಾದವನ್ನು ಹಿಡಿದದ್ದಕ್ಕೆ. ನಂತರ ಗಜರಾಜನ ಸ್ಪರ್ಶ ಮಾಡಿದ ಕೂಡಲೇ ವಿಷ್ಣು ಪಾರ್ಶ್ವದ ರೂಪ ಬರ್ತಾ ಇದೆ, ಅದ್ಭುತವಾಗಿ ಹೊರಟು ಹೋಗ್ತಾ ಇದ್ದಾರೆ. ಅನುಗ್ರಹ ಮಾಡಿದ ಭಗವಂತ ಯಾರಿದು? ಆನೆಯಾಗಿದ್ದು ಭಗವಂತನ ಸ್ಮೃತಿ ಬರಲಿಕ್ಕೆ ಏನು ಕಾರಣ? ಯಾರಿವರು ಅಂತ ಹೇಳಿದ್ರೆ, ಇಂದ್ರದ್ಯುಮ್ನ ಮಹಾರಾಜ ಭಗವಂತನ ವಿಶೇಷ ಚಿಂತನೆ ಮಾಡುತ್ತಾ ಕೂತಿರುವಾಗ ಅಗಸ್ತ್ಯರು ಬರ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾರೆ ಅರಣ್ಯಕಾಚಾರ್ಯರು ಅಧ್ಯಾತ್ಮರಸರಂಜನೆಯಲ್ಲಿ ತುಂಬಾ ಸುಂದರವಾಗಿ ಹೇಳುತ್ತಾರೆ, ಸ್ವಾಮಿ ಭಾರತ ಭೂಮಿಯಲ್ಲಿ ಭಾರತೇ ಭುವಿ ವಿಪ್ರಜನ್ಮ ಸುದುರ್ಲಭಂ ಯದಿ ಮನ್ಯಸೆ ಸಾಧನಂ ಕುರು ದೇವ ಪೂರ್ವಮಹಂ ತುತೆ ಅನುಕರೋಮ್ಯಲಂ. ಈ ಭರತ ಭೂಮಿಯಲ್ಲಿ ಜನ್ಮ ಬರುವುದೇ, ವಿಪ್ರಜನ್ಮ ಬರುವುದೇ ಬಹಳ ಅಪರೂಪದಯ್ಯ. ಅದಕ್ಕೆ ಒಳ್ಳೆ ಸಾಧನ ನೀನು ಮಾಡಿ ನನ್ನಿಂದ ಮಾಡಿಸಯ್ಯ ಅಂತ ಕೇಳಿಕೊಳ್ತಾರೆ. ಹೇಳ್ಕೊಳತ್ತಾ ಅಲ್ಲಿ ಹೇಳ್ತಾರೆ, ನಾನು ಯಾಕೆ, ನೀನೇ ಮಾಡು ಅಂದ್ರೆ, ಏನು ಕರ್ಮ ಮಾಡಬೇಕು ಅರ್ಥ ಆಗಲ್ಲೋ ಮಹಾರಾಯ, ಯಾಕೆಂದ್ರೆ ಈ ಕರ್ಮ ಅದರ ಗತಿಯೇ ಕಷ್ಟ. ಒಂದು ಕಡೆ ದೇವರ ಪೂಜಾ ಕಾಲಕ್ಕೆ ಯಾರು ಸರಿಯಾದರೂ ಮಾತಾಡಿದರೆ ಆಯುಷ್ಯ ಕ್ಷೀಣ ಅಂತ, ಯಾರಾದರೂ ಬಂದರೆ ದೇವರ ಪೂಜಾದಿಂದ ಎದ್ದು ಹೋದರೆ ನರಕ ಪ್ರಾಪ್ತಿ ಅಂತ ಹೇಳ್ತಾರೆ, ತಲೆ ತಿರುಗಿಸಬಾರದಂತ ಆಚೆ ಈಚೆಗೆ. ಅಂತ ಕಾಲಕ್ಕೆ ಹಾಗಂತ ನಾವು ಕೂತರೆ ಬಂದವರು ದೊಡ್ಡವರಾಗಿದ್ರೆ ಹೇಳದಿದ್ರೆ ನರಕ ಪ್ರಾಪ್ತಿ ಅಂತಾರೆ. ಇದು ಹೇಳಬೇಕೋ ಬಿಡಬೇಕೋ ಗೊತ್ತಾಗಲ್ಲ, ಯಾರು ದೊಡ್ಡವರು ಯಾರು ಚಿಕ್ಕವರು ಗೊತ್ತಾಗಲ್ಲ, ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ದೊಡ್ಡವರು ಮನೆಗೆ ಬಂದರು, ಪಾದಪೂಜೆಗೆ ಬಂದರಂತೆ. 9 ಗಂಟೆಗೆ ಪಾದಪೂಜೆ ಬರಬೇಕು ಅಂತ ನಿಗದಿತ ಸಮಯ, ಅವರು 8ಕ್ಕೆ ಹೋಗ್ಬಿಟ್ರು, ಬೇರೆ ಹತ್ತಿರ ಬಂದಿದ್ರು, ಸರಸರ ಬಂದ್ರಂತೆ. ಮನೆ ಮುಂದೆ ವ್ಯಾನ್ ನಿಂತಿದೆ, ಹೇಳಿ ಕಳಿಸಿದ್ರು ಒಳಕ್ಕೆ, ಯಾರಿಗೂ ಹೇಳಿ ಕಳಿಸಿದ್ರೆ ಅವರು, ಅಣ್ಣ ಪೂಜೆ ಆಗ್ತಾ ಇದೆ, 9ಕ್ಕೆಲ್ಲ ಬರಬೇಕಾಗಿದ್ದು, 9ಕ್ಕೆ ಬರಲಿ. ಸತ್ಯ ನಡೆದಿದ್ದು ಅದನ್ನು ಗೊತ್ತಾಯ್ತು ನನಗೆ. ಅವರೇನ್ ಮಾಡಬೇಕು, ನಿನ್ ಮನೆಗೆ ಬರಲ್ಲ ಅಂತ ಹೋಗ್ಬೇಕಾ, ಇಲ್ಲ ಇಲ್ಲ ಅಂತ ಹೊರಟು ಮತ್ತೆ 9ಕ್ಕೆ ಬಂದ್ರಂತೆ. ನಾನು ಅವಾಗೆ ಬರಬೇಕಾಗಿತ್ತು, ಈ ಬಂದೆ ಅಂತ. ಇಷ್ಟು ಕರುಣೆ, ಮತ್ತ ಬಂದು ಪಾದಪೂಜೆ ತಗೊಂಡು ಹೋದ್ರಂತವರು. ಹೀಗಿರುತ್ತೆ, ಆ ಪೂಜೆ ಮುಖ್ಯಯ, ಭಗವಂತ ಹೌದು ದೇವರ ಪೂಜೆ ಮುಖ್ಯ, ಆದರೆ ದೊಡ್ಡವರು ಬಂದಾಗ ಎಲ್ಲ ಕಟ್ಟಿಟ್ಟು ಬರಬೇಕಲ್ಲಿ. ನಮ್ಮ ಜಮಖಂಡಿ ವಾದಿರಾಜಾಚಾರ್ಯರ ಚರಿತ್ರೆಯಲ್ಲಿ ಬರುತ್ತೆ, ಅವರ ಮನೆ ನೋಡಿದ್ದೀರಾ, ಬಳ್ಳಾರಿಗೆ ಹೋಗಿದ್ದೀರಾ, ಹೋಗಿಲ್ಲ, ಹೋಗಿ ನೋಡಿ. ಬಳ್ಳಾರಿಯಲ್ಲಿ ಸತ್ಯನಾರಾಯಣ ಪೇಟೆಯಲ್ಲಿ ಜಮಖಂಡಿ ವಾದಿರಾಜಾಚಾರ್ಯ ಮನೆಯಲ್ಲಿ ನೋಡಿದ್ದೀರಾ, ಎಷ್ಟು ಪ್ರತಿಮೆಗಳು, ಎಷ್ಟು ಸಾಲಿಗ್ರಾಮಗಳು, ಅಪ್ಪ ಕಣ್ಣು ತಿರುಗಿ ಹೋಗ್ಬಿಡುತ್ತೆ. ಅಲ್ಲಿ ಹಾಲುಗಲ್ಲಿನ ಆಂಜನೇಯನ ಪ್ರತಿಮಾ, ವೀಣಾಪಾಣಿ ಪ್ರಾಣದೇವರ ಪ್ರತಿಮಾ, ಪಂಚಾಮೃತ ಮಾಡುತ್ತಾರೆ, ಆ ವಿಗ್ರಹ ಎಬ್ಬಿಸಲಿಕ್ಕೆ 4 ದಿನ ಬೇಕು, ಅಷ್ಟು ದೊಡ್ಡ ಪ್ರತಿಮಾ. ಅದನ್ನ ಸರಪಳಿಗೆ ಹಾಕಿ ಎದೆಗೆ, ಮುಂಭಾಗದ ಎದೆಗೆ ಹಿಂಗೆ ಸರಪಳಿ ಹಾಕಿ ಕಟ್ಟಿಕೊಂಡು ತಿರುಗ್ತಾ ಇದ್ರಂತ. ಹಿಂದೆ ಒಂದು ಪ್ರತಿಮಾ, ಆ ಪ್ರತಿಮಾ ಯಾವುದು ಅಂತ ಹೇಳಿದರೆ, ಧವರಗಂಗಾ ಸರೋವರದ ಪ್ರಾಣದೇವರಿದ್ದಾರಲ್ಲ, ಆ ಪ್ರಾಣದೇವರ ಮುಂಭಾಗದಲ್ಲಿ ಹಾಲುಗಲ್ಲಿನ ಪ್ರತಿಮಾ ಇದೆ, ಕೈ ಜೋಡಿಸಿಕೊಂಡು. ಆ ಪ್ರತಿಮಾ ಹಿಂಭಾಗಕ್ಕೆ, ಈ ಪ್ರತಿಮಾ ಮುಂಭಾಗಕ್ಕೆ ಕಟ್ಟಿಕೊಂಡು ತಿರುಗಾಡ್ತಾ ಇದ್ರಂತೆ. ಟ್ರೈನಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಇಟ್ಟುಕೊಂಡು ಆ ಪ್ರಾಣದೇವರಿಗೂ ಟಿಕೆಟ್ ತೆಗಿತಾ ಇದ್ರಂತೆ. ಅದು ಕೇಳಿದ್ರೆ ಟಿಸಿ ಕೇಳ್ತಾ, ಇದಕ್ಕಾಕೆ ಟಿಕೆಟ್, ನಿಂಗ್ಯಾಕೆ ನೀ ಕೊಡು, ನಿಂಗದು ಕಲ್ಲು, ನಂಗದು ಸ್ವಾಮಿ, ಅದಕ್ಕೆ ಆತನಿಗೂ ಟಿಕೆಟ್ ಬೇಕು ಅಂತ ತಗೊಂಡು ಹೋಗ್ತಾರೆ. ಅವರ ಚರ್ಯ ಬೇರೆ ಬೇರೇನೆ ಇರುತ್ತೆ. ಅವರು ಪೂಜಾ ಕೂತ್ರೆ ಮಿನಿಮಮ್ 3 ಗಂಟೆ 4 ಗಂಟೆ ಬೇಕು, ಅಷ್ಟು ಪ್ರತಿಮಾ ಎಲ್ಲ ಪೂಜೆ ಮಾಡಬೇಕಂತ ಆಗ್ಬೇಕಲ್ವಾ. ಒಂದ್ ದಿವಸ ಕುಂಟೋಜಿ ದಾಸರು ಅಂತ ಮಹಾನುಭಾವರು, ಅವರು ಅವ್ರ ಮನೆಗೆ ಬಂದರು. ದಾಸರು ಬಂದ ಕೂಡಲೇ ಸರಿಯಾದ ಹೊತ್ತಿಗೆ ಬಂದರು, ನಿನ್ನ ಪೂಜೆ ಶುರು ಆಗಬೇಕು, ಬಿಸಿಲು, ಊರಿಂದ ಬಂದಿದ್ದಾರೆ, ಸುಸ್ತಾಗಿದ್ದಾರೆ, ಮುಖದಲ್ಲಿ ಕಾಣುತ್ತಾ ಇದೆ. ಇವರು ನೋಡಿದ್ರಂತೆ, ಪೆಟ್ಟಿಗೆ ತೆಗೆದದ್ದು 10 ನಿಮಿಷದಲ್ಲಿ ಪೂಜೆ ಮುಗಿಸಿ ಕಟ್ಟಿದ್ದೆ. ಎಲ್ಲರಿಗೂ ಆಶ್ಚರ್ಯ, ಇವತ್ತೇನು 10 ನಿಮಿಷ ಪೂಜೆ ಆಯಿತು, ಅಡ್ಡಿ ಇಲ್ಲ ಅಂತ ತಾವೇ ಎದ್ದು ಬಂದು, ಅವರಿನ್ನ ಬಟ್ಟೆ ಬಂದು ಇನ್ನಾ ಬಟ್ಟೆ ಬದಲಾಯಿಸ್ತಾ ಇದ್ದಾರೆ, ಅಷ್ಟರೊಳಗೆ ದೇವರ ಪೂಜಾ ಮುಗಿಸಿ ಬಂದು ಬಿಸಿನೀರು ಕಾಯಿಸಿರ್ಕ ಹೇಳಿದ್ರು. ಅದರಿಂದ ಅವರಿಗೆಲ್ಲ ತಾವೇ ಅಭ್ಯಂಗನ ಸ್ನಾನ ಮಾಡಿಸಿ ಎಲ್ಲಾ ಮಾಡಿಸಿ ಅವರಿಗೆಲ್ಲ ಮಾಡಿ ಮಾಡಿದ ಮೇಲೆ ಅವರು ಕೇಳಿದ್ರಂತೆ, ಯಾಕೆ ಇವತ್ತು 10 ನಿಮಿಷ ಪೂಜಾ ಮಾಡಿದಿರ, ಇದು ಪೂಜಾ ಅಲ್ವಾ? ದೇವರ ಪೆಟ್ಟಿಗೆ 2 ರೀತಿ, ಒಂದು ಹೊರಗಿರೋ ಪೆಟ್ಟಿಗೆ, ಇದು ಕದಲೋ ದೇವರ ಪೆಟ್ಟಿಗೆ ಯಾರು ಅಂದ್ರೆ ಎದುರಿಗಿರುವಂತ ಮನುಷ್ಯರೇ, ಯಾರು ಬ್ರಾಹ್ಮಣರಿರ್ತಾರಲ್ಲ, ಕದಲೋ ದೇವರ ಪೆಟ್ಟಿಗೆ, ತತ್ವಾಭಿಮಾನಿ ದೇವತೆಗಳು ಭಗವಂತ ಸಾಕ್ಷಾತ್ತಾಗಿ ನಿಂತಿರುವಂತಹ ದೇವರ ಪೆಟ್ಟಿಗೆ, ಅಲ್ಲಿ ಪೂಜೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡುವಷ್ಟು ಈ ಪೆಟ್ಟಿಗೆ ಸ್ವೀಕಾರ ಮಾಡಲಿದೆ. ಕಲಪ್ರತಿಮೆಯಲ್ಲಿ ಪ್ರಧಾನವಾದ್ದು ಅದಕ್ಕೆ ಹೇಳ್ತಾ ಇದ್ದಾರೆ. ಈ ರಹಸ್ಯಗಳೇ ಗೊತ್ತಿರಲ್ಲ, ಮೂರ್ಖತನದಿಂದ ಏನೋ ಒಂದು ಕೇಳಿರ್ತೀವಿ, ಅದೇ ಪ್ರಕಾರ ಹೋಗಿಬಿಟ್ರೆ ಎಡವಿ ಬಿದ್ದು ಹಳಾಗಿ ಹೋಗುತ್ತೆ ಜೀವನ. ಹೌದು, ಎಲ್ಲಾ ಸಾಧನೆ ಮಾಡ್ತಾ ಇರ್ತೀವಿ ನಾವು, ಹೌದಾ? ಬೆಳಿಗ್ಗೆ ಬೆಂಗಳೂರಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ, ಏನದು, ಸುಮ್ಮನೆ ಕೂತಿದ್ರು ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಏನೋ ಒಂದು ವಿಚಾರ, ಆ ಸ್ವಾಮಿಗಳು ಹೀಗೆ, ಈ ಸ್ವಾಮಿಗಳು ಹಾಗೆ, ಆ ಆಚಾರ ಹೀಗೆ, ಈ ಆಚಾರ ಹಾಗೆ, ಬಾಯಿ ಬರ್ತಾ ಇರತ್ತಾ? ಸಾಕು ಒಂದು ಸಲ ಅದು ಯಾರೇ ಆಚಾರ್ಯರಾಗಿರ್ಲಿ ಯಾರೇ ಸ್ವಾಮಿಗಳಾಗಿರ್ಲಿ ಅವರ ಬಗ್ಗೆ ತಪ್ಪಾಗಿ ನೋಡಿದರೆ ಸಾಕು ಮಾಡಿದ್ದೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಯಾಕ್ರಿ ನನ್ಗೆ ಬೇಕಾಗಿತ್ತು ಅಪರೂಪದ ಜನ್ಮ ಬ್ರಾಹ್ಮಣ ಜನ್ಮ ಬಂದಿದೆ ಮತ್ತಿನ್ನೊಂದು ಜನ್ಮ ಯಾವ್ದು ಬರುತ್ತೋ ಗೊತ್ತಿಲ್ಲ ಆಫ್ರಿಕಾದಲ್ಲಿ ಕಪ್ಪೆಯಾಗಿ ಹುಟ್ಟಿಸಿದ್ರು ಕೂಡ ಏನ್ ಡೌಟ್ ಇಲ್ಲ ನಮ್ ಸಾಧನೆ ಹಾಗೆ ಬರುತ್ತೇನೋ. ಅಂತ ಕಾಲಕ್ಕೆ ದೊಡ್ಡ ದೊಡ್ಡವ್ರನ್ನೆಲ್ಲ ಯಾಕಂತ ಕೊಡಬೇಕು ಇದು ಬರ್ತಾ ಇರುತ್ತೆ ನೋಡಿ. ನಾವು ಬೇಡ ಅಂತ ಕೂತಿದ್ರು ಫೋನ್ ಮಾಡಿ ಮತ್ತೆ ಹೇಳ್ತಾರೆ ನೋಡ್ರಿ ಹೀಗೆ ಅಂತ ಹೇಳ್ತಾ ಇರುತ್ತೆ ಆ ಗುಂಪೆ ಕೂತಿರುತ್ತೆ ಈ ಪ್ರಚಾರದ ಗುಂಪೆ ಕೂತಿರುತ್ತೆ. ಅದಕ್ಕೆ ಇದೆಲ್ಲವೂ ದೂರವಾಗಿರಬೇಕು. ನಮ್ಮ ಸಾಧನೆ ನಮಗಾಗಬೇಕಾ? ಎಲ್ಲಾ ಯತಿಗಳಿಗೂ ನಮಸ್ಕಾರ ಮಾಡೋಣ, ಎಲ್ಲಾ ಆಚಾರ್ಯರಿಗೂ ನಮಸ್ಕಾರ ಮಾಡೋಣ. ನಮ್ಮ ಪಾಡಿಗೆ ನಾವು ಭಗವಂತನ ಚಿಂತನೆ ಮಾಡುತ್ತಾ ಇದ್ರೆ ಸಾಧನೆ ಆಗುತ್ತೆ. ಇಲ್ಲ ಒಂದು ಪಾರ್ಟಿ ಅಂತ ಹಿಡಿದು ಹೋಗ್ತೀರಾ ಕೃಷ್ಣಾರ್ಪಣ ಜಗಳಕ್ಕೆ ಹೋದ್ರೆ ಅಷ್ಟೇ ಆಗುತ್ತೆ. ಆದ ಕಾರಣ ಇಂದ್ರದ್ಯುಮ್ನ ಮಹಾರಾಜ ಭುಜಕ್ಕೆ ಭಗವಂತನ ಅರ್ಚನೆ ಮಾಡುತ್ತಾ ಇದ್ದ, ದೊಡ್ಡವರು ಬಂದರೂ ಎದ್ದಿಲ್ಲ, ಸ್ತಬ್ಧನಾಗಿ ಹಾಗೇ ಕೂತಿದ್ದ. ಅಂದ್ರೆ ಅವಮಾನ ಮಾಡಬೇಕು ಅಂತಲ್ಲ, ಪೂಜಾ ಮಾಡುವ ಕಾಲಕ್ಕೆ ಹೇಳಬಾರದು ಅಂತ ಕೂತಿದ್ದ. ಅದನ್ನು ನೋಡಿದನಂತೆ, ನೀ ಪೂಜಾ ಮಾಡುತ್ತಾ ಇದೀಯಾ, ಸರಿಯಾದ ಪೂಜಾ ಮಾಡುವುದು ಗೊತ್ತಾಗ್ತಾ ಇಲ್ಲ ನಿನಗೆ, ಅದು ಗೊತ್ತಾಗಲಿ ಅಂತ ಒಳ್ಳೆ ಆನೆಯ ಜನ್ಮ ಬರಲಿ, ಸ್ತಬ್ಧನಾಗಿದೆಯಲ್ಲ ಸ್ತಬ್ಧವಾದ ಜನ್ಮ ಬರಲಿ. ಅನ್ನು ಸ್ತಬ್ಧವಾದ ಜನ್ಮ ಅಂದರೆ ಮಿಕ್ಕ ಪ್ರಾಣಿಗಳಿಗಾದರೂ ಚೂರು ಹಿಂದೆ ನಡೆದದ್ದೇನಾದರೂ ನೆನಪಿರುತ್ತೆ, ನಿನ್ನೆ ದಿನ ಮೊನ್ನೆ ದಿನ ನಡೆದದ್ದು ಅದಕ್ಕೆ ನೆನಪಿರುತ್ತೆ, ಆನೆಗೆ ಚೂರು ನೆನಪಿರಲ್ಲಂತೆ. ಪುರಾ ಸ್ತಬ್ಧವಾದ ಪ್ರಾಣಿ ಆನೆ. ಅಂಥ ಆನೆಗೆ ದೇವರ ನೆನಪು ಬಂತು, ಅದು ಹಿಂದಿನ ಜನ್ಮದ ಭಗವಂತನ ವಿಶೇಷ ಚಿಂತನೆ ಕೂಡ ನೆನಪು ಬಂತು. ಹೇಗೆ ಸ್ವಾಮಿ ಕರುಣ ಅಂತ ಹೇಳ್ತಾ ಇದ್ದಾರೆ. ಆ ಇಂದ್ರದ್ಯುಮ್ನ ಮಹಾರಾಜನೇ ಆನೆಯಾಗಿ ಹುಟ್ಟಿದಾಗ ದೇವರ ನೆನಪಾಯಿತು. ಇಲ್ಲಿ ಪ್ರಶ್ನೆ, ಆತ ತಾನಾಗಿ ನೆನಪು ತಂದುಕೊಂಡದ್ದೋ ಸ್ವಾಮಿ ಕೊಟ್ಟದ್ದೋ ಅಂತ ಪ್ರಶ್ನೆ. ಸ್ವಾಮಿಯೇ ಕೊಟ್ಟದ್ದು ಎಂಬುದು ಸಿದ್ಧವಾದ ಉತ್ತರ. ಅದನ್ನೇ ಹೇಳುತ್ತಾರೆ, ಒಮ್ಮೆ ಭಗವಂತನ ಶರಣಾಗತನಾಗಿದ್ದ, ಆ ಶರಣಾಗತನಾದಂಥವನನ್ನೇ ಭಗವಂತ ಆತನ ಕರ್ಮಾನುಸಾರವೇ ಶಾಪ ಕೊಡಿಸಿ ಆನೆಯಾಗಿ ಹುಟ್ಟಿಸಿದ್ದ. ಆನೆಯಾಗಿ ಹುಟ್ಟಿದವನಿಗೆ ತಾನೇ ತನ್ನ ನೆನಪು ಕೊಟ್ಟು ಉದ್ಧಾರ ಮಾಡಿದ. ಮತ್ತೆ ದೇವರ ಪಾದ ಹಿಡಿದವರಿಗೆ ನಾಶ ಉಂಟೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಎಂಬುದು ಹೇಳೋದೇ ಭಾಗವತ. ಆ ರೀತಿಯಲ್ಲಿ ಆ ಗಜೇಂದ್ರ ಮೋಕ್ಷ ಘಟ್ಟವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಹೇಳಿದ, ನಿನ್ನನ್ನು ನನ್ನನ್ನು ಸ್ಮರಣೆ ಮಾಡಿ ಹೇ ಗಜೇಂದ್ರ, ಯಾರಾದರೆ ಬೆಳಿಗ್ಗೆದ್ದು ಕೀರ್ತನೆ ಮಾಡುತ್ತಾರೋ ಈ ಘಟ್ಟವನ್ನ ಅವರಿಗೆ ದುಸ್ವಪ್ನದ ಬಾಧೆ ಇಲ್ಲ. ಅರ್ಥ ಏನು ಅಂತ ಅಂದ್ರೆ ಮುಂದೆ ದುಸ್ವಪ್ನ ಬೀಳಲ್ಲ ಅಂತನ, ಅಥವಾ ದುಸ್ವಪ್ನದ ದೋಷ ಹೋಗುತ್ತೆ ಅಂದ್ರೆ ದುಸ್ವಪ್ನ ಬಿದ್ದದ್ದೇ ದೋಷ ಆ ದೋಷ ಹೋಗುತ್ತೆ ಅಂತನ? ಅಲ್ಲ, ಸರಿಯಾಗಿ ನಾ ತಿಳ್ಕೊಳ್ಳಲ್ಲ. ದುಸ್ವಪ್ನ ಬಿದ್ದಿದೆ, ದುಸ್ವಪ್ನವೇ ದೋಷ ಅಲ್ಲ, ದುಸ್ವಪ್ನ ಸೂಚನೆ ಮಾಡುತ್ತಾ ಇದೆ ಇಂಥ ದೋಷ ಕೂತಿದೆ ಆದ್ದರಿಂದ ದುಸ್ವಪ್ನ ಬಿತ್ತು. ಇವೆಲ್ಲ ಇಂಡಿಕೇಟರ್ಸ್, ಸೂಚನೆ ಕೊಡ್ತಾ ಇರುತ್ತೆ ನಿಂಗಿಂಥ ದೋಷ ಇದೆ ಅಂತ. ಹಾಗಾದರೆ ಆ ದುಸ್ವಪ್ನ ಬಿದ್ದ ಕೂಡಲೇ ಈ ಗಜೇಂದ್ರ ಮೋಕ್ಷ ಘಟ್ಟವನ್ನು ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ದುಸ್ವಪ್ನದಿಂದ ಸೂಚಿತವಾದ ದೋಷ ಹಿಂದೆ ಕೂತಿರುತ್ತೆ ಅದು ಹೋಗುತ್ತೆ ಅಂತ ಅರ್ಥ. ಇವಾಗ ರೋಗ ಕೂತಿದೆ ಶರೀರದಲ್ಲಿ, ರೋಗ ಕೂತಿದ್ರೆ ಆ ರೋಗದ ಸಿಂಪ್ಟಮ್ಸ್ ಎಲ್ಲ ಹೊರಗೆ ಬರ್ತಾ ಇರುತ್ತೆ. ಮದ್ದು ಯಾವುದಕ್ಕೆ ಕೊಡಬೇಕು? ರೋಗಕ್ಕೆ ಕೊಡಬೇಕು, ಆ ಸಿಂಪ್ಟಮ್ಸೇ ಬರದೆ ಮಾಡಬೇಕು. ಮೇಲೆ ಏನು ಕುರುಹುಗಳು ಬರ್ತಾ ಇವೆ ರೋಗದ್ದು, ಅದು ಬರದಂತೆ ಮಾಡಿದರೆ ರೋಗ ಕೂತೇ ಇರುತ್ತೆ, ಒಂದೇ ಆಗ್ಬಿಡುತ್ತದು. ಅದಕ್ಕೆ ಕೊಡಬೇಕಾಗಿದ್ದು ಯಾವುದಕ್ಕೆ? ಬುಡಕ್ಕೆ ಕೊಡಬೇಕು. ಅದಕ್ಕೆ ಅಲೋಪತಿಗೆ ಆಯುರ್ವೇದಕ್ಕೆ ಬಹಳ ವ್ಯತ್ಯಾಸ. ಅಲೋಪತಿ ಏನ್ ಮಾಡುತ್ತೆ? ಮೇಲೆ ಬರುವ ಸಿಂಪ್ಟಮ್ಸ್ನ ಕೊಂದು ಬಿಡುತ್ತದು. ತಲೆನೋವು ವಿಪರೀತವಾಗಿ ಬರ್ತಾ ಇದ್ರೆ ಬುಡ ಏನೋ ಕೂತಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲ್ಲ, ಒಂದು ಪೇನ್ ಕಿಲ್ಲರ್ ಕೊಟ್ಟು ಕಳಿಸ್ತಾರೆ ತಲೆನೋವು ಕಡಿಮೆ ಆಗ್ಲಿ ಅಂತ, ಒಳಗೆ ಬ್ಲಾಸ್ಟ್ ಆಗಿಬಿಡ್ತಾ ಇರುತ್ತೆ. ಆಯುರ್ವೇದ ಹಾಗಲ್ಲ, ಬುಡಕ್ಕೆ ಕೊಡ್ತಾ ಬರುತ್ತೆ. ಆ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕಾಗಿದ್ದೆ ಅಂದರೆ ಹೇಳುತ್ತಾರೆ, ಗಜೇಂದ್ರ ಅಂದ್ರೆ ಯಾರು? ಜೀವ. ಅಲ್ಲಿ ಎರಡೂ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ದುಸ್ವಪ್ನದಿಂದ ಸೂಚಿತವಾದ ದೋಷವನ್ನ ಕಳೆಯೋದು ಒಂದಾದರೆ ಇನ್ನೊಂದು ಪ್ರಧಾನವಾದ ಉಪಯೋಗ ಇದರಿಂದ ಏನಯ್ಯ ಅಂದರೆ, ಭಗವಂತನ ಶರಣಾಗತಿ ಪೂರ್ವಕ ಭಗವಂತನ ಉಪಾಸನೆ ಮಾಡಬೇಕಾದ ಜ್ಞಾನ ಪಡೆಯೋದು ಇದರಿಂದ ಬರುವಂತ ಫಲ ಲಾಭ. ಏನದು ಅಂದ್ರೆ ತ್ರಿಕೂಟ ಪರ್ವತ, ಮೂರರ ಕೂಟ ಇರುವ ಪರ್ವತ. ಮೂರು ಅಂದ್ರೆ ಯಾವುದು? ಬಂಗಾರ, ಬೆಳ್ಳಿ, ಕಬ್ಬಿಣ. ಸತ್ವ, ರಜಸ್ಸು, ತಮಸ್ಸು, ಮೂರು ಗುಣಗಳಿಂದ ಕೂಟವಾದ ಪರ್ವತ ಶರೀರ. ಇಲ್ಲಿರುವ ಒಳ್ಳೆ ಉದ್ಯಾನವನ ಯಾವುದು? ವನ ಅಂದರೆ ನಾಡಿಗಳ ಗುಂಪು. ಅದರ ಮಧ್ಯೆ ಇರುವ ಸರೋವರ ಹೃದಯ ಅಲ್ಲವಾ? ಅಲ್ಲೇ ಮೊಸಳೆ ಕೂತಿದೆ. ಏನದು ಅಂದ್ರೆ ಅದಕ್ಕೆ ಎರಡು ದವಡೆ, ನಾನು ನನ್ನದು ಅಂತ, ಅಹಂಕಾರ ಮಮಕಾರ ಎರಡೂ ಕೂತಿದೆ. ಅದರಿಂದ ಯಾವಾಗ ಹಿಡಿಯೋಣ ಅಂತ ನೋಡುತ್ತಾ ಇದೆ. ಜೀವ ಹೃದಯಕ್ಕೆ ಬಂದ ಕೂಡಲೇ ಕದಡ್ಲಿಕ್ಕೆ ಶುರು ಮಾಡಿದ. ದೇವರು ಇದ್ದಾರೋ ಇಲ್ವೋ, ಇದ್ದಾರೋ ಇಲ್ವೋ, ಇದ್ದಾರೋ ಇಲ್ವೋ, ಏನ್ ಮಾಡಬೇಕು ಅಂತ ತಿರುಗಾಡಲಿಕ್ಕೆ ಶುರು ಮಾಡಿದ. ಅದಕ್ಕೆ ಈ ಮೊಸಳೆ ಬಂದು ಹಿಡಿಯಿತು. ನಾನು ನನ್ನದು ಎಂಬ ಮೊಸಳೆ ಹಿಡಿದ ಕೂಡಲೇ ಒದಾಡತಾ ಇದ್ದಾನೆ ಸಂಸಾರದಲ್ಲಿ ಬಿದ್ದು ಬಿಡಿಸಿಕೊಳ್ಳಲಾಗದೆ ಒದ್ದಾಡತಾ ಕೊನೆಗೆ ಹರೇ ಅಂತ ದೇವರನ್ನ ಕೂಗಿ ಕರೆದಾಗ ಸ್ವಾಮಿ ಬಂದ. ಸುದರ್ಶನ ಚಕ್ರ, ಸುದರ್ಶನ ಅಂದ್ರೆ ಶಾಸ್ತ್ರ. ಶಾಸ್ತ್ರಚಕ್ರದಿಂದ ಅಜ್ಞಾನ ಅಹಂಕಾರ ಮಮಕಾರಗಳನ್ನು ಕತ್ತರಿಸಿದ ಈ ಆನೆ ನೋಡಿ. ಆನೆ ಸ್ತಬ್ಧ, ನಾವು ಸ್ತಬ್ಧ. ಎಷ್ಟು ಸಲ ಪುರಾಣ ಕೇಳ್ತೀವಿ, ಈ ಬ್ರಾಹ್ಮಣ ಜನ್ಮ ಅದರಲ್ಲೂ ಭರತಖಂಡದಲ್ಲಿ ಬರೋದು ಕಷ್ಟ, ಕಲಿಯುಗದಲ್ಲಿ ಬರೋದು ಕಷ್ಟ, ಬಹಳ ದೊಡ್ಡದು, ಮಾಧ್ವರಾಗಿ ಹುಟ್ಟೋದು ಇನ್ನೂ ಕಷ್ಟ, ಎಲ್ಲ ಗೊತ್ತು. ಆದ್ರೆ ಮುಂದೇನು? ಕ್ಯಾಶುವಲ್ ಆಗಿ ಕಳೀತಾ ಇರ್ತೀವಿ. ಬೆಳಿಗ್ಗೆ ಕೇಳ್ತೀವಿ, ಹಾಲು ಕಾಫಿ ಆಗ್ತಾ ಇರುತ್ತೆ, ಫಲಹಾರ ಆಗ್ತಾ ಇರುತ್ತೆ, ಊಟ ಆಗ್ತಾ ಇರುತ್ತೆ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಸಿಂಪಲ್ ಆಗಿ ಒಂದು ಗಂಟೆ ಪ್ರವಚನ ಡೊನೇಟ್ ಮಾಡ್ತೀವಿ, ಆಯ್ತು, ಮುಗಿದೋದು, ಸಾಧನ ಆಯ್ತು ಅಲ್ಲಿಗೆ ಅಂತ ಅಲ್ವಾ? ಎಷ್ಟು ಸಿಂಪಲ್ ಆಗಿ ಹೋಗ್ತಾ ಇರ್ತೀವಿ. ಅವರಂತಾರೆ, ಅಯ್ಯನ ಕಾಲ ಎಲ್ಲ ಕಳೆದು ಹೋಗ್ತಾ ಇದೆ, ಹಗಲು ರಾತ್ರಿ ದೇವರ ಸ್ಮರಣೆಯಲ್ಲಿರಬೇಕಾದವ, ಏನೋ ದೇವರನ್ನೇ ಉದ್ಧಾರ ಮಾಡಿದಂತೆ ಒಂದು ಗಂಟೆ ಡೊನೇಟ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾ ಇದೆಯಲ್ಲ, ಏನಿನ್ ಸಾಧನೆ ಅಂದರೆ ನಮಗೆ ಸದಾ ನೆನಪಿಲ್ಲ, ಸಾವು ಯಾವಾಗಾದ್ರೂ ಬರುತ್ತೆ, ಮಾಡಬೇಕಾಗಿದ್ದು ಮಾಡಬೇಕು ಎಂಬ ಹುರುಪು ಅವಸರ ಇಲ್ಲ, ಅದರ ನೆನಪೇ ಇಲ್ಲ. ಯಾಕೆ? ಸ್ತಬ್ಧರು ನಾವು, ಆನೆಯಂತೆ ಸ್ತಬ್ಧರು. ಅವರಿಗೆ ಶಾಪ ಇತ್ತು, ನಮ್ ಶಾಪ ಇಲ್ಲ, ಎರಡು ವ್ಯತ್ಯಾಸ ಇಷ್ಟೇ. ಸರಿ, ಅಂಥ ಸ್ವಾಮಿ ನಮಗೆ ಸ್ತಬ್ಧತೆ ಆತ ಸ್ಪರ್ಶ ಮಾಡಿದ ಭಗವಂತ, ಆನೆಯ ಸ್ತಬ್ಧತ ಹೋಯಿತು, ಅದ್ಭುತವಾದಂತಹ ವಿಷ್ಣು ಪಾರ್ಷದ ರೂಪ ಬಂತು. ಆ ರೀತಿಯಲ್ಲಿ ನಮಗೂ ಕೂಡ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ. ಈ ಗಜೇಂದ್ರ ಮೋಕ್ಷ ಘಟ್ಟವನ್ನು ನೆನೆಸಿದರೆ ನಮಗೂ ಕೂಡ ಇಲ್ಲಿ ಈ ಮೊಸಳೆಯಿಂದ ಮೋಕ್ಷ ಬರುತ್ತೆ. ಇನ್ನ ಆ ಸ್ವದುಸ್ವಪ್ನದಿಂದ ಸೂಚಿತವಾದ ದೋಷ ಪರಿಹಾರ ಪ್ರಧಾನ ಅಂದ್ರಲ್ಲ, ಹಾಗೆ ಈ ಸೂಚನಾ ಅಂದ್ರೆ ಬರ್ತಾ ಇತ್ತು ನೋಡಿ. ಕಾಗೆ ಬಂದು ತಲೆ ಮೇಲೆ ಹೊಡೆದು ಹೋಗುವುದು, ಹಂದಿ ಮನೆ ಒಳಗೆ ಬರುವುದು, ಇವೆಲ್ಲ ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ ಹಂದಿ ಮುಟ್ಟಿದೆ, ಏನ್ ಮಾಡುವುದು, ಹಂದಿ ಒಳಗೆ ಬಂದ್ಬಿಡ್ತು ಮನೆಗೆ, ಏನ್ ಮಾಡುದು? ಅವಾಗ ಗೊತ್ತಿಲ್ಲದವ್ರು ಏನ್ ಹೇಳ್ತಾರೆ, ಹಂದಿ ಒಳಗೆ ಬಂತ, ಹಂದಿ ಒಳಗೆ ಬಂದದ್ದಕ್ಕೆ ಶಾಂತಿ ಮಾಡಿ ಅಂತ ಹೇಳ್ತಾರೆ. ಹೌದಾ? ಹಂದಿ ಒಳಗೆ ಬರಬಾರ್ದು, ಶಾಂತಿ ಮಾಡಿ. ಆಮೇಲೆ ಕಾಗೆ ಬಂದು ತಲೆ ಮುಟ್ಟಬಾರದು, ಅದಕ್ಕೆ ಶಾಂತಿ ಮಾಡಿ. ಶಾಂತಿ ಮಾಡಬೇಕಾಗಿದ್ದು ಹಂದಿ ಒಳ ಬಂದದ್ದಕ್ಕಲ್ಲ, ಪಾಪ ಅದು ನಮ್ಮಂತೆ ಒಂದು ಪ್ರಾಣಿ, ನಮ್ಗಂತ ಚೆನ್ನಾಗಿರುತ್ತದು, ಅದಕ್ಕೆ ಮನಸ್ಸಿನಲ್ಲಿ ಕೊಚ್ಚೆ ಏನಿಲ್ಲ, ಏನೋ ಇರುತ್ತೆ ಹೋಗ್ತಾ ಇರುತ್ತೆ, ಇನ್ನೊಬ್ರು ದ್ರೋಹ ಮಾಡಬೇಕೆಂಬ ಚಿಂತನೆ ಇಲ್ಲ, ನಮಗಿಂತ ಆಸೆ ಬಹಳ. ಅದಕ್ಕೆ ನೋಡಿ, ಮನುಷ್ಯರನ್ನ ಪ್ರಾಣಿಗಳಿಗೆ ಹೋಲಿಸ್ತಾರಷ್ಟೇ ಹೊರತು ಪ್ರಾಣಿಗಳನ್ನ ಮನುಷ್ಯರಿಗೆ ಹೋಲಿಸ್ತಾರ? ಸುಬ್ಬಲಕ್ಷ್ಮಿ ಗಾನ ಕೋಗಿಲ ಅಂತ ಹೇಳ್ತಾರೆ, ಆಕೆ ಕೋಗಿಲೆ ಅಂತ ಹೇಳ್ತಾಳೆ ಅಂತ ಹೇಳ್ತಾರೆ. ಕೋಗಿಲೆ ಸುಬ್ಬಲಕ್ಷ್ಮಿ ತರ ಹೇಳುತ್ತೆ ಅಂತ ಹೇಳ್ತಾರ? ಯಾರು ಹೇಳಲ್ಲ. ಇವ ಸಿಂಹದಂತೆ ಇದ್ದಾನೆ, ಸಿಂಹ ಇವನಂತೆ ಇದ್ದಾನೆ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತಾರ? ಇಲ್ಲ. ಯಾಕೆ? ಅದ್ರ ಫೀಲ್ ಆಗುತ್ತೆ, ಅಯ್ಯೋ ಪಾಪ ನಮಗೆ ಮನುಷ್ಯರ ಸರಿ ಹೊಡಿಸ್ತಾರಲ್ಲ ಇವರು ಅಂತ ಅದು ಫೀಲ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಪ್ರಾಣಿಗಳು ಬಂದರೆ ದೋಷ ಅಲ್ಲ ಎಂದೂ ಮನುಷ್ಯರ ಮನೆಗಳಲ್ಲಿ ಬರಲ್ಲ. ಬಂತು ಅಂದರೆ ನಮ್ಮದೇ ಏನೋ ದೋಷ ಇರುತ್ತೆ, ಆ ದೋಷ ಇದೆ ಅಂತ ಸೂಚನೆ ಮಾಡಲಿಕ್ಕೆ ಭಗವಂತ ಆ ಪ್ರಾಣಿಯನ್ನ ಕಲಿಸಿ ತೋರಿಸ್ತಾನೆ. ಇದು ಬಂದಿದೆ, ನಿನ್ನ ಗಂಟೇನ ಕೂತಿದೆ, ಆ ಗಂಟು ಕಳಕೊಳ್ಳುವ ಪ್ರಯತ್ನ ಆಗಲಿ. ಅದಕ್ಕೆ ಆ ಹೋಮ ಮಾಡಿಸೋ ಕಾಲಕ್ಕೆ ಈ ಹಂದಿ ಬಂತು ಅಂದ್ರೆ ಆ ಪ್ರಯೋಗದಲ್ಲಿ ಕೊಟ್ಟಿರ್ತಾರೆ. ಇಂಥ ಕಾಕದರ್ಶನ, ಕಾಕಸ್ಪರ್ಶನ ಇವೆಲ್ಲ ಹೇಳ್ತಾರೆ. ಈ ದೋಷ ಯಾವುದು? ಕಾಕಸ್ಪರ್ಶ. ಕಾಕಸ್ಪರ್ಶ ಸಂಸೂಚಿತ ದೋಷ ಪರಿಹಾರಾರ್ಥಂ ಅಂತ ಹೇಳ್ತಾರೆ. ಕಾಕಸ್ಪರ್ಶ ದೋಷ ಪರಿಹಾರಾರ್ಥಂ ಅಲ್ಲ, ಕಾಗೆ ಮುಟ್ಟಿದ್ದೇ ದೋಷ, ಆ ದೋಷ ಹೋಗ್ಲಿಕ್ಕೆ ಹೋಮ ಅಂತಲ್ಲ. ಕಾಗೆ ಮುಟ್ಟಿದ್ದರಿಂದ ಯಾವ ದೋಷ ಇದೆ ಅಂತ ಗೊತ್ತಾಯಿತೋ ಆ ದೋಷ ಹೋಗಲಿಕ್ಕಾಗಿ ಹೋಮ ಅಂತ. ಯಾಕೆ ನಾನು ಇದು ಹೇಳಿದೆ, ನಮ್ಮಲ್ಲಿ ತಪ್ಪು ತಿಳುವಳಿಕೆ ತುಂಬಾ ಬಂದಿದೆ. ಇದ್ದದ್ದೊಂದು ತೆಳೆದದ್ದೊಂದು ಹಾಗಾಗ್ತಾ ಇರುತ್ತೆ. ಯಾಕಂದ್ರೆ ಈ 12 ದಿನ ಕಾರ್ಯಕ್ರಮ ಆಗುವಾಗ ಸತ್ತು ಹೋದಾಗ ಕಾಕಪಿಂಡ ಅಂತ ಮಾಡುತ್ತಾರೆ, ಹೌದಾ? ಕಾಗೆ ಪಿಂಡ ಅಂತ ಮಾಡುತ್ತಾರೆ, ಆ ಪಿಂಡ ಇಡುತ್ತಾರೆ, ಕಾಗೆ ಬಂದು ಮುಟ್ಟಬೇಕು, ತಿನ್ನಬೇಕು. ಸಾಮಾನ್ಯ ಹೇಳೋದೇನು, ನಿಮ್ಮಪ್ಪನೇ ಬಂದು ಕಾಗೆ ರೂಪದಿಂದ ತಿಂತಾರೆ ಅಂತಾನೆ ಹೇಳೋದು, ಹೌದಾ? ಈಗ ನೋಡ್ತಾ ಇರ್ತಾನೆ ಅಪ್ಪ ಇಲ್ಲಿ ಬರ್ತಾನೆ, ಕಾಗೆ ಯಾವ ಕಾಗೆ ನೋಡಿದ್ರೆ ಅಪ್ಪನ ಏನೋ ನೋಡ್ತಾ ಇರ್ತಾನೆ, ಅದು ಬರಲ್ಲ. ಇವ್ರ ಹತ್ರ ಇದೆ ಬರಲ್ಲ, ಬರಲ್ಲ. ಇನ್ನ ದೂರ ಹೋಗ್ತಾರೆ, ಇನ್ನ ಪುರೋಹಿತರು ಸ್ವಲ್ಪ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಅವರು ಕಾ 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 ಅಂತ ಶುರು ಮಾಡ್ತಾರೆ ಕಾಗೆನ ಕರೀಲಿಕ್ಕೆ. ನಾನು ನೋಡಿದೆ, ಯಾಕೆ ಇವರು ಉದುರ್ತಾರೆ ಕಾಗೆ ಬರ್ಲಿಕ್ಕೆ ಅಂತ, ಬಹಳ ಒಳ್ಳೇದು. ಆ ಕಾಗೆ ಬರೋದೇ ಇಲ್ಲ. ಅವಾಗ ಹೇಳ್ತಾರೆ, ನಿಮ್ಮಪ್ಪಗೇನಾದರೂ ಸ್ವಲ್ಪ ಮನಸ್ಸಿನಲ್ಲಿ ಬಯಕೆಗಳಿದ್ರೆ ಕೇಳಿಕೊಂಡ್ರೆ ಅವಾಗ ಅವರು ಬರ್ತಾರೆ, ಅವಾಗ ಕೇಳ್ಕೊಳ್ತಾನೆ, ಬಂದು ಕಾಗೆ ಮುಟ್ಟತ್ತೆ, ಆ ಅಪ್ಪ ತಿಂದು ಹೋದ. ಅದಕ್ಕೆ ಆ ತೆಲುಗಿನಲ್ಲಿ ವೇಮನ ಅಂತ ಒಬ್ಬ 100 ಪದ್ಯಗಳು ಮಾಡಿದೆ, ವೇಮನ ಶತಕ ಅಂತ. ಅರ್ಥ ಹೇಳ್ತೇನೆ, ಪಿಂಡ ಮುಂಜೇಸಿ ಪಿಂಡ ಮಾಡಿ ಕಾಕುಲಕು ಗದ್ದಲಕು ಕಾಗೆಗಳಿಗೆ ಹದ್ದುಗಳಿಗೆ ಪೆಟ್ಟು ಗಾಡ್ದಲಾರ ಇಡುವ ಕತ್ತೆಗಳ್ರ ಪಿಂಡ ಮುಂದಿನಗೂ ಹಾಕಿ ಬಿದರುಡೆಟ್ಲಾಯರ ಪಿಂಡ ತಿನ್ನೋ ಕಾಗೆ ನಿಮ್ಮಪ್ಪ ಹೇಗಾದ ಅಂತ ಕೇಳ್ತಾರೆ. ನಮಗೆ ಅವನ ಮೇಲೆ ಸಿಟ್ಟು, ನೋಡು ನಮ್ಮಪ್ಪ ಕಾಗೆ ಆಗಿ ತಿಂದ್ರೆ ಇವನಿಗೇನೋ ನೋಡು, ಇವನು ಗೊತ್ತಿಲ್ಲ ಏನಿಲ್ಲ, ಇವರೆಲ್ಲ ವೈದಿಕ ಸಂಪ್ರದಾಯಕ್ಕೆ ವಿರುದ್ಧ. ಅವನು ಕೇಳಿದ ಮಾತಿನಲ್ಲಿ ನಮಗೆ ಅರ್ಥ ಆಗಲಿಲ್ಲ, ಅಪ್ಪ ಕಾಗೆ ಆಗ್ಲಿಲ್ಲ ಅಲ್ಲಿ. ಅದಕ್ಕೆ ಹೇಳ್ತಾರೆ, ಅಪ್ಪ ಸಾಯ್ಲಿಕ್ಕೆ ಮುಂಚೆ ಕಾಗೆ ಹುಟ್ಟಿತ್ತು, ಅಪ್ಪನೇ ಕಾಗೆ ಆಗ್ಲಿಲ್ಲ ಮತ್ತೇನು ಅಂದ್ರೆ ಇಷ್ಟು ಅಲ್ಲಿ ವಿಷಯ. ಆ ಜೀವಿ ನಿಂತಿರುತ್ತಲ್ಲಿ ಪ್ರೇತ, ಇನ್ನ ನಿಂತಿರುತ್ತೆ, ನಿಂತಿರೋ ಕಾಲಕ್ಕೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಕಾಗೆಯ ಕಣ್ಣಿಗೆ ಕಾಣಿಸ್ತಾನೆ. ಕಾಗೆ ನಾಯಿ ಮೊದಲಾದ ಪ್ರಾಣಿಗಳಿಗೆ ಕಾಣಿಸ್ತಾ ಇರ್ತಾರೆ, ಅದಕ್ಕೆ ಕಾಗೆ ಬರಲ್ಲ. ಇವರು ಅಪ್ಪನಿಗಪ್ಪ ನಿನ್ನ ಏನಾದ್ರೂ ಬಯಕೆ ಇದೆ ಪೂರ್ಣ ಮಾಡುತ್ತೆ ಅಂದ ಕೂಡಲೆ, ಆ ಜೀವಿ ಸರದ ಕೂಡಲೆ ಕಾಗೆ ಬಂದು ಮುಟ್ಟುತ್ತೆ ಅಷ್ಟೇ ಹೊರತು ಅಪ್ಪನೇ ಕಾಗೆ ಆಗಿ ಬರುವುದಲ್ಲ. ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಬಂದದ್ದರಿಂದ ಹೊರಗೆ ಬಂದ ಕೂಡಲೆ ನಮ್ಮ ಮಕ್ಕಳೆಲ್ಲ ಇವಾಗ ಸೈಂಟಿಫಿಕ್ ರೀಸನ್ ಅಂತ ಹೇಳಿಬಿಟ್ಟು ಏನಿದು ಅಪ್ಪ ಕಾಗೆ ಹೇಗಾಗ್ತಾನೆ ನಿಮ್ದೆಲ್ಲ ಯೂಸ್ಲೆಸ್ ಎಲ್ಲ ಮಾಡ್ತಾ ಇರ್ತೀರಾ ಅಂತ ಯೂಸ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಒಂದಿದ್ರೆ ಒಂದು ನಡೀತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಹೇಳ್ತಾ ಇರ್ತೇನೆ, ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ತೆಗಿತಾ ಬರಬೇಕು, ಇಲ್ಲದೆ ಹಾಗೇ ಬಿಳಿತಾ ಬಿಳಿತಾ ಹೋಗ್ತಾ ಇರುತ್ತೆ. ಸರಿ, ಈ ತರ ಭಗವಂತನ ಅಪರೂಪದ ವ್ಯಾಪಾರ, ತಾನು ರಕ್ಷಣೆ ಮಾಡಿಯೇ ಮಾಡುತ್ತಾನೆಂಬ ನಂಬಿಕೆಯನ್ನು ಕೊಡತಕ್ಕಂಥ ಗಜೇಂದ್ರ ಮೋಕ್ಷ ಘಟ್ಟವನ್ನು ತಿಳಿಸಿಕೊಟ್ಟು ಇನ್ನೊಂದು ಘಟ್ಟವನ್ನು ತಿಳಿಸಿಕೊಡತಾ ಇದ್ದಾರೆ. ಗುರುಗಳ ಕರುಣೆ, ಅಗಸ್ತ್ಯರ ಶಾಪಕ್ಕೆ ತುತ್ತಾದಕ್ಕೆ ಹಾಗಾಯಿತಲ್ಲ. ಇಲ್ಲಿ ಹೇಳುತ್ತಾರೆ, ಇಂದ್ರದೇವರು ಬರ್ತಾ ಇದ್ದಾರೆ, ಆನೆ ಮೇಲೆ ಬರ್ತಾ ಇದ್ದಾರೆ, ಬರುವಾಗ ದೂರ್ವಾಸರ ಎದುರಿಗೆ ಬರ್ತಾ ಇದ್ದಾರೆ. ದೂರ್ವಾಸರನ್ನ ವಿಷ್ಣು ಪುರಾಣ ಸುಂದರವಾಗಿ ವರ್ಣನೆ ಮಾಡುತ್ತೆ. ಏನಂತ ಅಂದರೆ, ಉನ್ಮತ್ತ ವ್ರತಧರ ಅಂತ, ಹುಚ್ಚರಂತೆ ಇರುವ ವ್ರತ ಅಂತೆ. ಅವರು ಹುಚ್ಚರಾಗಿಲ್ಲ, ಹುಚ್ಚರಂತೆ ಕಾಣಿಸ್ತಾರೆ. ಅದನ್ನು ವಿಜಯದಾಸರು ಹೇಳ್ತಾರೆ, ಹುಚ್ಚು ಹುಚ್ಚ ಆಗಿರು ಬಾಹಿರದಲ್ಲಿ ಅಂತ ಹೇಳ್ತಾರೆ. ಒಳಗೆ ಏನು ಚಿಂತನೆ ಮಾಡುತ್ತಾ ಇದೆಯೋ ತಿಳಿಯಬಾರದು. ಹಾಗಿರುವಂತೆ ಹಾಗಿರುವಂತವರು ಸ್ವರ್ಗಕ್ಕೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಅಪ್ಸರಸಾ ಸ್ತ್ರೀ ಒಳ್ಳೆ ಮಂದಾರ ಪುಷ್ಪದ ಮಾಲೆಯನ್ನು ತರ್ತಾ ಇದ್ಲು. ಅವರು ಕೇಳಿದ್ರು, ನಾನು ಕೊಡ್ತೀಯಾ ಅಂತ ಕೇಳಿದಾಗ ಕೊಟ್ಟು ಕೈ ಮುಗಿದು ಹೋಗ್ತಾ ಇದ್ದಾಳೆ, ತಲೆಬಾಗಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾಳೆ. ಅವರದು ತೆಗೆದರು ತಲೆಗೆ ಸುತ್ತಕೊಂಡ್ರಂತೆ, ಯತಿಗಳು ಹೂವಿನ ಹಾರ ತಲೆಗೆ ಸುತ್ತಕೊಂಡ್ರು ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ಅಲ್ಲೇ ಇಂದ್ರದೇವರು ಬರ್ತಾ ಇದ್ದಾರೆ. ನೋಡಿದರು ತಲೆಯ ಮೇಲಿನ ಹೂವಿನ ಹಾರ ತೆಗೆದು ಆತನ ಕೈಗೆಸೆದರು. ನಿರ್ಮಾಲ್ಯ, ಅದು ಹೇಗೆ ನಿರ್ಮಾಲ್ಯ ಅಂದ್ರೆ, ಇಲ್ಲಿ ತಲೆ ಮೇಲೆ ಕೂತಿರೋದು ಯಾರು, ವಾಸುದೇವ. ಆ ವಾಸುದೇವನ ಪೂಜಾ ಅಂತ ತಲೆಗೆ ಸುತ್ತಿದ್ರು. ಅವರು ಏನು ಮಾಡಿದ್ರು ಅಷ್ಟೇ, ನಮಗೆ ನಮಗೆ ದೇವರಿಲ್ಲ ದೇವರು ಇಲ್ಲ ಅದರಿಂದ ನಮ್ಗೆ ಏನು ಮಾಡಿದ್ರು ಹಾಗೆ ಇರುತ್ತೆ. ಅವರ ಭಗವಂತನಿಗೆ ಪೂಜಾ ಅಂತ ಆ ಹೂವನ ಸುತ್ತಿದ್ದು ದೇವರ ನಿರ್ಮಾಲ್ಯ ಅಂತ ಆ ಕೈಗೆ ಬೀಳುವಂತೆ ಕೆಳಗಿನಿಂದ ಹಾರಿಸಿದರೆ ಅದು ಇಂದ್ರದೇವರ ಕೈಗೆ ಬಂದರೆ ಅಯ್ಯೋ ತಲೆಗೆ ಸುತ್ತಿದ ಹೂ ಅಂತ ನೋಡಿದ್ರು ಆನೆ ಮೇಲಿಟ್ರು, ತಲೆಯ ಮೇಲೆ ಇಡಬೇಕಾಗಿದ್ದು ಆನೆ ಮೇಲಿಟ್ರು. ಆನೆ ನೋಡಿತು ನನಗೆ ಯಾಕೆ ಅಂತ ಕಳೆದ ಹಾಕಿ ತೊಳೆದು ಬಿಡಿತು. ತಮ್ಮೆದುರಿಗೇನೆ ಭಗವಂತನ ನಿರ್ಮಾಲ್ಯಕ್ಕಾದಂತಹ ಅವಮಾನ ನೋಡಿದರು. ಇದಕ್ಕೆ ಕಾರಣ ಏನಪ್ಪ, ನಿನ್ನ ಸಂಪತ್ತು ತಾನೆ ಹೋಗಲಿ ಅಂತ ಶಾಪ ಕೊಟ್ಟರು. ಎಲ್ಲಾ ಸಂಪತ್ತು ಧ್ವಂಸ ಆಯಿತು. ಕೊನೆಗೆ ಹೇಳುತ್ತಾರೆ ಭಗವಂತನ ಪ್ರಾರ್ಥನೆ ಮಾಡುತ್ತಾರೆ, ದೇವತೆಗಳು ಈ ತರ ಶಾಪಕ್ಕೆ ತುತ್ತಾದ ಕೂಡಲೇ ದೈತ್ಯರ ಪ್ರಬಲಾದರು, ದೇವತೆಗಳನ್ನು ಸೋಲಿಸಿಬಿಟ್ರು. ಅವಾಗ ಭಗವಂತನ ಕೇಳಿಕೊಳ್ತಾ ಇದ್ದಾರೆ, ಸ್ವಾಮಿ ಉದ್ಧಾರ ಮಾಡಬೇಕು ಅಂದರೆ ಅಮೃತ ಪ್ರಾಶನ ಮಾಡಿ, ಅಷ್ಟೇ ಅಲ್ಲ ಸಮುದ್ರ ಮಥನ ಮಾಡಿದರೆ ಅಮೃತ ಜೊತೆಗೆ ಎಲ್ಲವೂ ನೀವು ಕಳ್ಕೊಂಡದ್ದು ಬಂದ್ಬಿಡುತ್ತಯ್ಯ, ಎಲ್ಲ ಪಡ್ಕೊಳ್ಳಿ. ಅಲ್ಲ ಸಮುದ್ರ ಮಥನ ನಮಗೊಬ್ಬರಿಗಾಗುತ್ತಾ ಇಲ್ಲ, ದೈತ್ಯರಿಂದ ಕೂಡಿಕೊಂಡು ನೀವು ಮಥನ ಮಾಡಿ ಅಂತ ಹೇಳಿದಾಗ ದೈತ್ಯರ ಹತ್ರ ಬರುತ್ತಾ ಇದ್ದಾರೆ, ಬಲಿಮಹಾರಾಜ ಅಂತ ಸಂಧಿ ಮಾಡಿಕೊಳ್ತಾ ಇದ್ದಾರೆ. ನಂತರ ಎಲ್ಲರೂ ಸೇರಿ ವಾಸುಕಿಯನ್ನು ಕೇಳುತ್ತಾ ಇದ್ದಾರೆ, ಹಗ್ಗವಾಗಿ ನೀವು ಬರಬೇಕು ಅಂದಾಗ ತಥಾಸ್ತು ಅಂತ ಒಪ್ಪತಾ ಇದ್ದಾರೆ. ನಂತರ ಮಂಧರ ಪರ್ವತದ ಹತ್ರ ಹೋಗ್ತಾ ಇದ್ದಾರೆ, ಪರ್ವತಾಭಿಮಾನಿ ಕೇಳ್ತಾ ಇದ್ದಾರೆ, ಬಳಸಬಹುದಾ ಅಂತ ಕೇಳ್ತಾ ಇದ್ದಾರೆ, ತಥಾಸ್ತು ಅಂತ ಒಪ್ಪತಾ ಇದ್ದಾರೆ ಅವರು. ಸರಿ, ಆ ಪರ್ವತವನ್ನು ತರಲಿಕ್ಕೆ ಎಲ್ಲರೂ ಹೊರಡುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಪ್ರವೃತ್ತಿ ಹೇಗಿರುತ್ತೆ ಅದನ್ನೇ ಚೆನ್ನಾಗಿ ತೋರಿಕೊಡುತ್ತಾರೆ. ಎಲ್ಲರೂ ಹೊರಟಿದ್ದಾರೆ ಪರ್ವತ ತರಲಿಕ್ಕೆ. ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ಎಲ್ಲರ ತಲೆಯಲ್ಲಿ ಕೂತಿತ್ತಂತೆ, ಈ ಚಿಕ್ಕ ಪರ್ವತ ತರಲಿಕ್ಕೆ ಇಷ್ಟು ಜನ ಯಾಕೋ, ನಾವೊಬ್ಬನೇ ಸಾಕು ಅಂತ ಎಲ್ಲರೂ ಅಂದುಕೊಂಡಂತೆ. ಎಲ್ಲರೂ ಅಂದುಕೊಂಡ ನಾನೊಬ್ಬ ಸಾಕ, ಇವರೆಲ್ಲ ಯಾಕೆ ಬರ್ತಾ ಇದ್ದಾರೆ ಸುಮ್ಮನೆ ಪಾಪ ಮತ್ತೆ ಫೀಲ್ ಆಗ್ತಾರೆ ಬೇಡ ಅಂದರೆ ಅಂತ ಕರ್ಕೊಂಡು ಹೋದ್ರು. ಒಬ್ಬರು ಎತ್ತಿದ್ರು ಇನ್ನೊಬ್ರು ಆಗ್ಲಿಲ್ಲ, ಎಲ್ಲ ಸೇರಿ ಆಗ್ಲಿಲ್ಲ. ಬಹಳ ಪ್ರಯತ್ನ ಮಾಡಿ ಚೂರೆತ್ತಿ ಭುಜಗಳ ಮೇಲೆತ್ತರೆ ಜಾರಿ ಬಿತ್ತು, ಕೈ ಕಾಲು ಪುಡಿ. ಅವಾಗ ದೇವರನ್ನ ಕೂಗಿ ಕರೀತಾ ಇದ್ದಾರೆ, ಭಗವಂತ ಬಾರಯ್ಯ ಅಂದ್ರೆ ಆವಾಗ ಸ್ವಾಮಿ ಬರ್ತಾ ಇದ್ದಾರೆ. ಅಂದ್ರೆ ನಾವಷ್ಟೇ ಅಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆ ಸಂಕಟ ಬಂದಾಗ ಏನ್ ಕೇಳ್ತಾ ಇರ್ತೀವಿ, ಇಷ್ಟು ಮಾಡಿಕೊಟ್ಟರೆ ಸಾಕು, ಮಿಕ್ಕದ್ದು ನಾ ಮಾಡಿಕೊಳ್ತೇನೆ, ಇಷ್ಟು ಸಾಕು, ಮಿಕ್ಕದ್ದು ನಾ ನೋಡ್ಕೊಳ್ತೀನಿ, ನೋ ಪ್ರಾಬ್ಲಮ್. ಅದೇ ತರ ಬೆಟ್ಟ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಸಮುದ್ರ ತಗೊಂಡು ಹೋಗ್ಬೇಕಪ್ಪ, ಅಲ್ಲಿಡ್ಬೇಕು. ಹೌದಾ, ಅಷ್ಟೇ ಸಾಕ? ಸರಿ, ಬಂದ. ಹಸ್ತೇನ ಏಕೇನ ಲೀಲಯ, ಒಂದೇ ಕೈಯಿಂದ ಎತ್ತಿದ, ಗರುಡ ದೇವರ ಮೇಲಿಟ್ಟ. ಗರುಡ ದೇವರ ಮೇಲೆ ಆ ಪರ್ವತ ಹೇಗಿತ್ತು, ಆ ಎರಡು ರೆಕ್ಕೆಗಳ ಮೇಲೆ, ಎರಡು ರೆಕ್ಕೆಗಳು ಹಿಡಿದಿಲ್ಲಂತೆ, ಒಂದು ರೆಕ್ಕೆ ಮೇಲೆ ಚೂರು ಇಟ್ಟರೆ ಹೇಗಿತ್ತಪ್ಪ ಅಂದ್ರೆ, ದೊಡ್ಡ ಬಾಳೆದರೆ ಕಟ್ ಮಾಡದಂಗಿರೋದು, ಗಿಡದಿಂದ ತಂದಿರ್ತಾರಲ್ಲ ದೊಡ್ಡದು, ಅದರ ಮೇಲೆ ಸಾಸಿವೆ ಕಾಳು ಹಾಕಿದ್ರೆ ಹೇಗಿರಬೇಕೋ ಗರುಡ ದೇವರ ಮೇಲೆ ಪರ್ವತ ಹಾಗಿತ್ತಂತದ್ದು. ಅವರು ತಗೊಂಡು ಹೋಗಿ ಬಿಸಾಡಿದ್ರು, ಹೀಗೆ ಬಿಸಾಡಿದರೆ ಆ ಪರ್ವತ ಸಮುದ್ರಕ್ಕೆ ಹೋಗಿ ಬಿದ್ದು ಇರುತ್ತ ಒಳಗೇ ಹೋಗ್ತಾ ಇದೆ. ದೇವರೆಷ್ಟು ಮಾಡುತ್ತಾನೆ, ಅದಕ್ಕೆ ಹೇಳೋದು ದೇವರ ಹತ್ರ ಏನ್ ಕೇಳಬೇಕಪ್ಪ ಅಂದ್ರೆ, ನನಗೇನು ಒಳ್ಳೇದಾಗುತ್ತ ಅದು ಮಾಡು ಅಂತ ಕೇಳಿದ್ರೆ ಬೆಸ್ಟ್ ಎಲ್ಲ ಕೊಡ್ತಾ ಇರ್ತಾನೆ. ಹಾಗಲ್ಲದೆ ಇದು ಬೇಕು ಅದು ಬೇಕು ಅಂತ ಕೇಳಿದ್ರೆ ಅದು ಮಾತ್ರ ಕೊಟ್ಟು ಸುಮ್ಮನೆ ಇರ್ತಾನೆ. ಯಾಕೆ, ಮಿಕ್ಕದು ನೀನು ಕೇಳಿಲ್ಲ, ನಾನು ಕೊಡಲ್ಲ, ನನಗೆ ರೆಸ್ಪಾನ್ಸಿಬಿಲಿಟಿ ಬಿಟ್ಟಿಲ್ಲ, ನಿನ್ ತಲೆಗೆ ಹೊತ್ಕೊಂಡಿಯಲ್ಲ ತಗೋ ಅಂತ ಕೇಳಿದ್ದಷ್ಟು ಪರ್ವತ ಇಟ್ಟರೆ ಸಾಕು, ಮಿಕ್ಕದ್ದು ನಾವು ಮಾಡ್ಕೊಂತೀವಿ, ಕಡಿತೀವಿ. ಎಲ್ಲಿ ಪರ್ವತ ಮುಳುಗೇ ಹೋಗ್ತಾ ಇದೆ, ಹಿಡಿಲಿಕ್ಕಾಗ್ತಾ ಇಲ್ಲ ಯಾರಿಗೂ, ರಭಸದಿಂದ ಕಳೆಗೆ ಹೋಗ್ತಾ ಇದೆ, ಎಷ್ಟು ಭಾರದ ಪರ್ವತ. ಅವಾಗ ಮತ್ತೂ ದೇವರನ್ನ ಕೂಗಿಕರು, ಸ್ವಾಮಿ ನೀನೇ ಬರಬೇಕು. ಬಂದ, ಭೂಮಿಯನ್ನ ಹೊತ್ತ, ಕೂರ್ಮ ರೂಪಿಯಾಗಿ ಬಂದ. ಆ ಕೂರ್ಮದ ಮೇಲೆ ಹೇಗಿತ್ತು ಅಂದ್ರೆ, ಅದೇ ಬಾಳೆಯಲೆ ಮೇಲೆ ಒಂದು ಚೂರು ಚಿಕ್ಕ ಸಾಸಿವೆ ಕಾಳಿಟ್ರೆ ಹೇಗುತ್ತಾ ಆಗಿತ್ತು. ಅದು ಕಡಿತಾ ಇದ್ರೆ ಆತನಿಗೆ ಚೂರು ತುರಿಸಿದಂತೆ ಆಗ್ತಿತ್ತಂತೆ, ರಭಸವಾಗಿ ಕಡಿತಾ ಇದ್ರೆ. ಸರಿ, ಆ ಪರ್ವತವನ್ನ ಎಲ್ಲರೂ ಸೇರಿ ಆ ಸಮುದ್ರವನ್ನ ಕಡಿತಾ ಇದ್ದಾರೆ ಪರ್ವತದ ಮೂಲಕ. ಪರ್ವತ ಹಾರತಾ ಇದೆ ಅಂತ ಮೇಲಕ್ಕೆ, ಅಂದ್ರೆ ಕಡಗೋಲು ಬುಡಭದ್ರ ಆಗಿದೆ, ಮೇಲೆ ಭದ್ರ ಆಗಿಲ್ಲ, ಅಲುಗಾಡತಾ ಇದೆ, ಮೇಲಕ್ಕೆ ಹಾರತಾ ಇದೆ. ವಾದಿರಾಜರು ಹೇಳುತ್ತಾರೆ, ಭರ್ಜಿತ ಬೀಜವತ್, ಆ ಹುರಿಯೋ ಪುಟ್ಟಿಯಲ್ಲಿ ಅರಳು ಹುರಿಯೋ ಕಾಲಕ್ಕೆ ಹುರಿದ್ರೆ ಹೇಗೆ ಸರಸರ ಸರ ಹಾರತಾ ಇರುತ್ತೆ, ಹಾಗೆ ಹಾರತಾ ಇತ್ತಂತೆ ಪರ್ವತ. ಆ ಪರ್ವತ ಹಾರತ ಮತ್ತು ಆ ದೇವನ ಕೇಳು, ಸ್ವಾಮಿ ಹಿಡಿಬೇಕು ಮಹಾರಾಜ, ಎಲ್ಲ ನಾವು ಕಡಿತಾ ಇದ್ವಿ, ಹಿರಿಯೋದು ಯಾರಿಲ್ಲ. ತಾನೇ ಬಂದ, ಅಜಿತ ನಾಮಕನಾಗಿ ಅದನ್ನ ಹಿಡಿದ. ಮತ್ತ ಸ್ವಲ್ಪ ಹೊತ್ತು ಕಡಿಲಿಕ್ಕೆ ನೋಡಿದ್ರು, ಸುಸ್ತಾಗಿ ಬಿದ್ದರು ಎಲ್ಲರೂ ಕೂಡ. ಆಗಲ್ಲ, ವಾಸುಕಿ ಮೈ ಪುಡಿಯಾಗ್ತಾ ಇದೆ, ಪರ್ವತ ಪುಡಿ ಪುಡಿ ಆಗ್ತಾ ಇದೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಅವಾಗ ದೇವರನ್ನ ಕರೆದರೆ, ಸ್ವಾಮಿಯೇ ಅನೇಕ ರೂಪಗಳಿಂದ ದೇವತೆಗಳಲ್ಲಿ, ದೈತ್ಯರಲ್ಲಿ, ಪರ್ವತದಲ್ಲಿ, ಹಾವಿನಲ್ಲಿ ತಾನೇ ಸೇರಿ ತಾನೇ ಕಡಿಯಲಿಕ್ಕೆ ಶುರು ಮಾಡಿದ. ಮೇಲೂ ತಾನೇ, ಕೆಳಗೂ ತಾನೇ, ಎಲ್ಲರಲ್ಲೂ ತಾನೇ, ಕಡದದ್ದು ತಾನೇ, ಅವರ ಮೂಲಕ ಕಡಿಸಿದ, ಅವರೇ ಕಡಿದ್ರು ಅಂತ ಕೀರ್ತಿ ಕೊಟ್ಟ. ಅದರಾಗೆ ನಮ್ಮಲ್ಲಿರ್ತಾರಲ್ಲ ರಿವರ್ಸ್ ಮೆಂಟಾಲಿಟಿ ಅಂತ, ಏನಪ್ಪ ಪೂಜೆ ಮಾಡ್ತೀಯ ಪರ್ವತ ಮಾಡಲ್ಲ, ಮಾಡಬಾರ್ದು ಇವತ್ತು ಮಾಡೇ ಮಾಡ್ತೇನೆ, ಈ ತರ ಆಗುತ್ತಲ್ಲ, ಈ ರಿವರ್ಸ್ ಮೆಂಟಾಲಿಟಿ ಇರುತ್ತೆ. ಅದ್ ತಿಳ್ಕೊಂಡಿರಬೇಕು ನಾವು. ತಿಳ್ಕೊಂಡಿದ್ರೆ ರಿವರ್ಸ್ ಆಗಿ ಹೋದ್ರೆ ಸಾಕು, ನಮ್ಗೆ ಕೆಲಸ ಆಗ್ಬಿಡುತ್ತೆ. ಆ ರೀತಿಯಲ್ಲಿ ಈ ದೈತ್ಯರಿದ್ದಾರೆ, ಎಲ್ಲ ರಿವರ್ಸ್ ಮೆಂಟಾಲಿಟಿ ಇದೆ. ದೇವರು ನೋಡಿದ್ರು ಮೊದಲೇ ಅವರನ್ನ ಹೆಡೆ ಹಿಡಿ ಅಂತ ಹಿಡಿದ್ರೆ ಹಿಡಿಯಲ್ಲ, ಏನೋ ಇದೆ ಅಂತ ಹಿಡಿಯಲ್ಲ ಅವರು. ಅದಕ್ಕಂದ್ರು ಕೃಷ್ಣ ಅಂದ, ಭಗವಂತ ದೇವತೆಗಳು ಸರಿ ನೀವು ಹೆಡೆ ಹಿಡಿರಿ, ದೈತ್ಯರು ಪುಚ್ಛ ಹಿಡಿಲಿ. ಹಾವಿನ ಪುಚ್ಛ ಅಮಂಗಳ, ಹಾವಿನ ಬಾಯಿ ಮಂಗಳ. ಇದು ಭಾರತದಲ್ಲಿ ಬರುತ್ತೆ, ಯಾವ್ದಾವುದರ ಬಾಯಿ, ಯಾವ್ದಾವುದರ ಪುಚ್ಛ, ಏನೇನು ಅಮಂಗಳ ಲಿಸ್ಟ್ ಎಲ್ಲ ಕೊಡ್ತಾ ಹೋಗ್ತಾರೆ. ನೋಡಿ, ನಾಯಿಯ ಬಾಯಿ ಅಮಂಗಳ, ಅದು ಬಾಯಿ ಹಾಕಿದ್ರೆ ಸಾಕು ತಿನ್ಲಿಕ್ಕಿಲ್ಲ. ಆದರೆ ಆ ನಾಯಿಯ ಬಾಯಿ, ಈ ರಾಜರು ಬೇಟೆಗೆ ಹೋಗ್ತಾರೆ, ಬೇಟೆಗೆ ಹೋದಾಗ ಯಾವುದಾದ್ರೂ ಪ್ರಾಣಿಯನ್ನು ಹಿಡಿದು ತರುತ್ತದೆ, ತಂದರೆ ಆಗ ಮಾತ್ರ ಬಾಯಿ, ನಾಯಿಯ ಬಾಯಿ ಅಮಂಗಳ ಅಲ್ಲ ಅಂತ ಈ ಅಮೆಂಡ್ಮೆಂಟ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಧರ್ಮ ಸೂಕ್ಷ್ಮಗಳು ಇದ್ರೆ ನಮ್ಗೆ ಗೊತ್ತಾಗಲ್ಲ. ನಾಯಿಯ ಬಾಯಿ ಆ ಬೇಟೆ ಆಡುವಾಗ ಮಾತ್ರ ಅಮಂಗಳ ಅಲ್ಲ, ಹಾಗೆ ಹಾವಿನ ಪುಚ್ಛ ಅಮಂಗಳ. ಅದಕ್ಕೆ ದೈತ್ಯನಂದ್ರು, ಛೇ ನಮ್ಮನ್ನ ಕಾರು ಹಿಡಿದೆ ಅಂತ ಹೇಳ್ತೀರಾ, ಹಾವಿಂದು ನಾವು ಹಿಡಿಯಲ್ಲ, ನಾವು ಹೆಡೆ ಹಿಡಿದೀವಿ. ಹಾ ಬರ್ರಿ, ಯಾಕೆ ಹಾಳ ಹಾಳ ಬರಲಿಕ್ಕಿದೆ. ಅದಕ್ಕೆ ದೇವತೆಗಳನ್ನ, ಸರಿಯಪ್ಪ ನೀವೇ ಅಮಂಗಳಕರವಾದ ಪುಚ್ಛ ಹಿಡೀರಿ ಅಂತ ಹೇಳಿದರು. ಸರಿಯಪ್ಪ ಆಯಿತು, ಬಂದರು. ಕಡಿತಾ ಇದ್ದಾರೆ, ಕಡಿತಾ ಇದ್ದಾರೆ. ಮೊದಲು ಬಂದದ್ದೇ ಹಲಾಹಲ, ಭೀಕರವಾಗಿ ಬರ್ತಾ ಇದೆ. ಹಲಾಹಲ ಅಂದ್ರೆ ನಮಗೆ ಪರಿಚಯವೇ ಇಲ್ಲ. ಹಲಾಹಲದಲ್ಲಿ 1% ಇಲ್ಲದ ಅಮೋನಿಯಾ. ಅಮೋನಿಯಾ ಗೊತ್ತಾ? ಗ್ಯಾಸ್, LPG ಗ್ಯಾಸ್ ಗೊತ್ತಾ? ಅಂತಹದ್ದೇ ಅಮೋನಿಯಾ ಅಂತ ಒಂದು ಗ್ಯಾಸ್. ನಾವು ಫರ್ಟಿಲೈಸರ್, ನಾನು ಇಂಜಿನಿಯರ್ ಆಗಿದ್ದೆ, ಪೂರ್ವಾಶ್ರಮ ನಮ್ದು ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ, ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದು. ಅಮೋನಿಯಾ, ಹೌದು. ಆ ಅಮೋನಿಯಾ 10,000 ಟನ್ ಟನ್ನುಗಳು ಇರುವಂತ ಟ್ಯಾಂಕರ್ಸ್ ಇರುತ್ತೆ, ದೊಡ್ಡದು. ಎಷ್ಟು ಶ್ರೀನಗರ್ ಅಷ್ಟಿರುತ್ತೆ ಟ್ಯಾಂಕರ್ಸ್. ಅಷ್ಟು ದೊಡ್ಡ ಟ್ಯಾಂಕರ್ಸ್ ಅಲ್ಲಿ ಲಿಕ್ವಿಡ್ ಅಮೋನಿಯಾ ತುಂಬಿರುತ್ತೆ. ಅದು ಎಷ್ಟು ಡೇಂಜರ್ ಅಂತ ಹೇಳಿ, ಚೂರು ಬಂತ ಬಹಳ ಸ್ಪೀಡ್ ಆಗಿ ಬರ್ತಾ ಇರುತ್ತೆ, ಅದು ಇಡೀ ಗಾಳಿಯಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಆದ್ರೆ ಸಾಕು, ಅಲ್ಲಿಗಲ್ಲೇ ಎಲ್ಲರೂ ಬಿದ್ದೋಗ್ತಾ ಬರ್ತಾರೆ, ಅದಕ್ಕೆ ಸತ್ತೇ ಹೋಗ್ತಾರೆ. ಅದು ಒಮ್ಮೆ ಒಂದ್ಸಲ ಬ್ಲಾಸ್ಟ್ ಆಗಿಬಿಟ್ರೆ ಆಯ್ತು, ಆ ಇಡೀ ಏರಿಯಾ, ಊರು ಊರೇ ಕೃಷ್ಣಾರ್ಪಣ ಆಗಿಬಿಡುತ್ತೆ. ಅಂಥ ವಿಷವಾಯು ಅದು. ಅದರ ಮಧ್ಯೆ ಕೆಲಸ ಮಾಡ್ತಾ ಇದ್ವು, ಮುಖಕ್ಕೆ ಎಲ್ಲ ಹಾಕೊಂಡು ಅದರ ಮಧ್ಯೆ ಕೆಲಸ ಮಾಡಿ, ಅದು ಹೊಡೆದ್ರು ಬಡದ್ರು ಏನ್ ಮಾಡಿದ್ರು ಮಾಡ್ಕೊಂಡು ಬರ್ತಾ ಇದ್ವಿ ನಾವು. ಆ ಚೂರು ಬಂದ್ರೇನೆ ಇಷ್ಟು ಒದ್ದಾಡಿದ್ರೆ, ಹಲಾಹಲ ಅಂದ್ರೆ ಟಾಪ್ ಮೋಸ್ಟ್ ಪಿಚ್ ವಿಷವಾಯು ಅದು. ಆ ವಾಯು ಬರೋ ಕಾಲಕ್ಕೇನೆ ಇಡೀ ಗಾಳಿಯಲ್ಲಿ ಬರ್ತಾ ಇದೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರ್ತಾ ಇಲ್ಲ. ಅದ್ ಹೇಗ್ ಬರ್ತಾ ಇದೆ ಅಂದ್ರೆ, ಏನ್ ಗ್ಯಾಸ್ ತರನೆ ಎಲ್ಲಾ ಕಡೆ ಬಂದ್ಬಿಡ್ತಾ ಇದೆ. ದೇವತೆಗಳು ದೈತ್ಯರು ಹೆದರಿ ಓಡ್ತಾ ಇದ್ದಾರೆ, ಅಪ್ಪ ಬರ್ತಾ ಇದೆ ಅಂತ ಹೇಳಿ. ಇಂಥ ಕಾಲಕ್ಕೆ ಅಲ್ಲಿ ನೋಡಿ, ವಾಯುದೇವರನ್ನ ಕರೆಯಿತು. ಬ್ರಹ್ಮದೇವರು ಬಂದ್ರು, ವಾಯುದೇವರಿಗೆ ಹೇಳಿದ್ರು, ಅಪ್ಪ ದೇವರ ಅಪ್ಪಣೆ ಆಗಿದೆ, ನೀವು ಮಾಡಬೇಕು. ವಾಯುದೇವರು ಬಂದ್ರು, ಮೊದಲೇನು ಮಾಡಿದ್ರು ಅಂದ್ರೆ ಅದ ಕಂಡೆನ್ಸ್ ಮಾಡಿದರಂತೆ, ದ್ರವ ರೂಪಕ್ಕೆ ತಂದರಂತೆ. ಇಡೀ ಆ ವಿಷವನ್ನ ದ್ರವ ರೂಪಕ್ಕೆ ತಂದ್ರು. ಇಲ್ಲೂ ಅಷ್ಟೇ, ಈ ಯಾವುದು ಗಾಳಿ ರೂಪದಲ್ಲಿ, ಗ್ಯಾಸ್ ರೂಪದಲ್ಲಿ ಬಂದಿರತಕ್ಕಂಥ ವಿಷವಾಯುವನ್ನ ಕಂಡೆನ್ಸ್ ಮಾಡಲಿಕ್ಕೆ ಗಾಳಿ ಬೇಕು. ಅದನ್ನು ಕಂಪ್ರೆಸ್ ಮಾಡುತ್ತಾರೆ ಗಾಳಿಯ ಮೂಲಕ. ಅದಕ್ಕೆ ವಾಯುದೇವರು ಅದನ್ನು ಚೆನ್ನಾಗಿ ದ್ರವೀಭೂತ ಮಾಡಿದ್ರು, ಅದನ್ನು ಕುಡಿದು ಬಿಡ್ತಾ ಇದ್ದಾರೆ. ರುದ್ರದೇವರು ಬಂದು, ನಾನು ಕೊಡಿಲ್ಲ, ಆಯ್ತಪ್ಪ ಚೂರು, ಎರಡೇ ಚೂರು ತೊಟ್ಟು ತಿಕ್ಕಿದ್ರು 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 ತಿಕ್ಕಿದ್ರು, ಹಾ ಚೂರು ಕುಡಿ ಅಂತ ಕೊಟ್ರೆ, ಆ ಎರಡು ತೊಟ್ಟು ಕುಡಿಯಲಿಕ್ಕೆ ಕಂಠದಲ್ಲಿ ಬಂದು ಕೂಡಲೇ ವಿಷ ತಲೆಗೇರಿತು. ಸುತ್ತು ಬಿತ್ತು ಬೀಳೋ ಕಾಲಕ್ಕೆ ವಾಯುದೇವರು ಪೂರ್ಣಾನುಗ್ರಹ ಮಾಡಿದ್ರು. ಹೇಳ್ತಾ ರುದ್ರದೇವರು, ಅಚ್ಯುತ ಅನಂತ ಗೋವಿಂದ ಅಂತ ಸದಾ ಜಪ ಮಾಡಿದ ಫಲ ನನ್ನನ್ನ ಉದ್ಧಾರ ಮಾಡಿತಿಲ್ಲ, ನನ್ನ ಗತಿ ಏನು ಅಂತ ಹೇಳ್ತಾರೆ ರುದ್ರದೇವರು ಹೇಳ್ತಾರೆ. ಅಂಥ ರೀತಿಯಲ್ಲಿ ವಿಷವನ್ನ ಪಾನ ಮಾಡಿದ್ರು. ಇತ್ತ ನೋಡಿ, ಆ ವಿಷದ ಬಡಿತ ದೈತ್ಯರಿಗೆ ಹೊಡೆಯಿತು, ಸ್ವಾಮಿ ಎಷ್ಟು ಚೆನ್ನಾಗಿ ಮಾಡುತ್ತಾನೆ. ವಾಸುಕಿಯ ಬಾಯಿಯಿಂದ ಬಂದ ವಿಷ ಮೇಲಕ್ಕೆ ಹಾರಿತು, ಹಾರಿ ಆ ಮೇಘಗಳನ್ನು ಬಡಿದು ಆ ಮೇಘಗಳಿಂದ ಮಳೆ ಸುರಿದು ದೇವತೆಗಳಿಗೆ ವಿಷ ಬರದಂತೆ ಮಾಡಿಬಿಟ್ಟು. ಅದ್ಭುತವಾಗಿ ಸ್ವಾಮಿ ಮಾಡುತ್ತಾ ಇದ್ದಾನೆ, ತನ್ನವರನ್ನು ರಕ್ಷಣೆ ಮಾಡುತ್ತಾನೆ. ನಂತರ ಒಂದು 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 ಬರಲಿಕ್ಕೆ ಶುರು ಆಯಿತು. ಎಲ್ಲ ಹಂಚಿಕೊಂಡ್ರು, ನಮಗಿದು ನಿಮಗಿದು ಅಂತೆಲ್ಲ ಹಂಚಿಕೊಂಡ್ರು. ಯಾರಿಗೂ ಆಗದ ವಸ್ತು ಒಂದು ಹೊರಗೆ ಬರ್ತಾ ಇದೆ. ಯಾರದು? ಲಕ್ಷ್ಮಿ ಬರ್ತಾ ಇದ್ದಾಳೆ. ದೇವತೆಗಳು ತಲೆಬಾಗಿ ನಿಂತರು, ದೈತ್ಯರು ಕಣ್ಣು ತೆಗೆದು ನಿಂತರು, ನಮಗೆ ಬರ್ತಾಳೇನೋ ಅಂತ. ಅದಕ್ಕೆ ಯಾವ ವಸ್ತುವನ್ನ ಬಯಸಬಾರದೋ ಆ ವಸ್ತುವನ್ನ ಬಯಸಿದರೆ ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವನ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಂದಂತ ಮಸಿ ಹೋಗ್ಲಿಕ್ಕೆ ಆ ಬುದ್ಧಿ ಬರ್ತಾ ಇದೆ. ದೇವತೆಗಳು ತಲೆಬಾಗ್ತಾ ಇದ್ದಾರೆ. ಸ್ವಯಂವರ, ಸ್ವಯಂವರದಲ್ಲಿ ಒಬ್ಬೊಬ್ಬರ ದೋಷ ಎಣಿಸ್ತಾ ಇದ್ದಾಳೆ. ತಾತ್ಪರ್ಯ ಅವರ ದೋಷ ಎಣಿಸೋದರಲ್ಲೇ ತಾತ್ಪರ್ಯ ಅಲ್ಲ. ಹರಿದೊಡ್ಡವ, ಯಾವ ದೋಷವಿಲ್ಲದ ಗುಣಪೂರ್ಣ ಹರಿ ಅಂತ ಸ್ಥಾಪನೆ ಮಾಡಿ ಆತನ ಕೊರಳಲ್ಲಿ ಮಾಲಿಕೆಯನ್ನು ಹಾಕ್ತಾ ಇದ್ದಾಳೆ. ಆ ರೀತಿಯಲ್ಲಿ ರಮಾ ಮಧುಸೂದನರ ಮದುವೆ ಆಯಿತು. ತದನಂತರ ಬಂದವನೇ ಸ್ವಾಮಿ, ಅದ್ಭುತವಾದ ಕಲಶವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಧನ್ವಂತರಿ. ಆತ ಬಂದ ಕೂಡಲೇ ದೈತ್ಯರೆಲ್ಲ ಸೇರಿ ಆತನ ಕೈಯಿಂದ ಕಲಶವನ್ನು ಕದೀಲಿಕ್ಕೆ ನೋಡ್ತಾ ಇದ್ದಾರೆ. ದೇವರ ಕೈಯಿಂದ ಕದೀಲಿಕ್ಕಾಗುತ್ತೆ? ಇಲ್ಲ, ದೇವ ಬಿಟ್ಟುಕೊಟ್ಟ. ಯಾಕೆಂದ್ರೆ ನಾಳೆ ಇವರಿಗೆ ದೇವತೆಗಳಿಗೆ ಮಾತ್ರ ಅಮೃತ ಬಡಿಸಿದರೆ ಎಲ್ಲರೂ ಕೇಳುತ್ತಾರೆ ಪಕ್ಷಪಾತ ಮಾಡಿದ್ಯಾ. ಇಲ್ಲ, ಇವರು ತಪ್ಪು ಮಾಡಿದ್ರು, ಇಬ್ಬರು ಸೇರಿ ಕಡದಾಗ ನಮಗೆ ಮಾತ್ರ ಬರಲಿ ಅಂತ ಕದೀಲಿಕ್ಕೆ ಬಂದ್ರಲ್ಲ, ಆ ಕದ್ದ ದೋಷದಿಂದ ನಾನು ಕೊಡಲಿಲ್ಲ ಅವರಿಗೆ ಅಂತ ಹೇಳಲಿಕ್ಕಾಗಿ ತನ್ನ ಕೈಯಲ್ಲಿರುವಂತಹ ಕಲಶವನ್ನ ಬಿಟ್ಟುಕೊಟ್ಟ. ದೈತ್ಯರು ತಗೊಂಡ್ರು, ಯಾರ ಬಾಯಿಗೂ ಅಮೃತ ಸೇರಲಿಲ್ಲ. ಯಾಕೆ ಅಂದ್ರೆ ಎಲ್ಲರಲ್ಲೂ ಮೊದಲೇ ವಿಷ ತುಂಬಿತ್ತು. ಏನು ವಿಷ? ನಾನೇ ಮೊದಲು ಕುಡಿಯಬೇಕು, ನಾನೇ ಮೊದಲು ಕುಡಿಯಬೇಕು ಎಂಬ ವಿಷಕ್ಕೂ ನಾನು ನಾನು ಇರುತ್ತೆ. ನನಗೇ ಮೊದಲು ತೀರ್ಥ, ನನಗೇ ಮೊದಲು ಎಲೆ, ನನಗೇ ಪೀಠ, ಅಂದ್ರೆ ನನಗೇ ಎಲ್ಲಾ ಮರ್ಯಾದೆ ಅಂತಿರುತ್ತಲ್ಲ, ಅದಿರಬಾರದು ಅಂತ ಹೇಳ್ತಾ ಇದ್ದಾರೆ. ನಾನು ಎಂಬುದು ಬಂತ ಮುಗಿತಲ್ಲಿಗೆ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಎಲ್ಲಾ ದೈತ್ಯರು ತಮಗೆ ಅಮೃತ ಸಿಕ್ಕರೂ ಕುಡಿಲಿಕ್ಕಾಗಿಲ್ಲ, ಒದಾಡ್ತಾ ಇದ್ದಾರೆ ಅಹಂಕಾರದಿಂದ. ಅಂಥ ಕಾಲಕ್ಕೆ ಸ್ವಾಮಿ ಮೋಹಿನಿ ರೂಪದಿಂದ ಬರ್ತಾ ಇದ್ದಾನೆ. ಹೆಸರೇ ಮೋಹಿನಿ, ಮೋಹ ಕೊಡುವ ರೂಪ. ನೋಡಿ, ನಾವು ಎಲ್ಲಾ ದೇವರೂಪಗಳನ್ನ ಆದಷ್ಟು ದಶಾವತಾರ ಸ್ಮರಣೆ ಮಾಡ್ತೀವಿ, ಮೋಹಿನಿ ರೂಪ ಸ್ಮರಣೆ ಮಾಡ್ತೀವ? ಮಾಡೋದೇ ಇಲ್ಲ. ದಿನ ಮಾಡ್ತೀವೇನ್ರಿ? ಮಾಡಲ್ಲ. ಕೊರವಂಜಿಯ ರೂಪ ಮಾಡಲ್ಲ. ಮಾಡಬೇಕು ಅಂತೂ ಗೊತ್ತಿಲ್ಲ ನಮಗೆ, ಸಬ್ಜೆಕ್ಟೇ ಗೊತ್ತಿಲ್ಲ. ಮೋಹಿನಿ ರೂಪ ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಮೋಹವೇ ಇರಲ್ಲ, ಹೋಗಿಬಿಡುತ್ತೆ ಆ ರೂಪವೇ ಬಂದದ್ದು ಹಾಗೆ. ಅಂದರೆ ನಮ್ಮೊಳಗಿರುವ ದೈತ್ಯರಿಗೆ ಮೋಹ ಹುಟ್ಟಿಸಿ ನಮ್ಮ ಮೋಹ ಕಳೆದು ಸಾಧನೆ ಆಗಬೇಕಾ? ಆ ಮೋಹಿನಿ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಸ್ವಾಮಿ ಬಂದ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿದರೆ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲಾ ಸುರಸ್ತ್ರೀಯರೆಲ್ಲರೂ ಕೂಡ ನೋಡುತ್ತಾ ಇದ್ದಾರಂತೆ. ಓ, ಸೀರೆ ಹೀಗೆ ಉಡಬೇಕಾ ಅಂತ ಎಲ್ಲರೂ ಕೂಡ ಸೀರೆ ನಿರಿಗೆಗಳನ್ನು ಸರಿ ಮಾಡಿಕೊಂಡಂತೆ. ಅವನು ಏನು ಮಾಡಿದ್ರೂ ಚಂದ, ಅಷ್ಟು ಚೆನ್ನಾಗಿರ್ತಾರೆ. ಲಕ್ಷ್ಮೀದೇವಿ ಒಳಗೆ ಲಕ್ಷ್ಮೀದೇವಿಯ ಆಕಾರದಲ್ಲಿ ಅದ್ಭುತವಾಗಿರತಕ್ಕಂತಹ ಮೂರ್ತಿ ಬಂದಿದ್ದಾನೆ. ದೈತ್ಯರಿಗೆ ಅವನ ಮೇಲೆ ಕಣ್ಣು, ದೇವತೆಗಳಿಗೂ ಅವನ ಮೇಲೆ ಕಣ್ಣು. ಯಾಕಂದ್ರೆ ಸಿಗಲ್ಲ ಇವ ಅಂತ ಎಲ್ಲರೂ ನೋಡುತ್ತಾ ಇದ್ದಾರೆ. ಅಂತಹ ಸ್ವಾಮಿ ಬಂದ, ದೈತ್ಯರು ಕೇಳಿದರು, ನೀನು ಹೇಗೂ ಬಂದಿದ್ದೀಯಾ, ನೀನು ನನಗೆ ಬೇಕು, ಈ ಅಮೃತವನ್ನು ನೀನೇ ಬಡಿಸಬಾರದ ನಮಗೆ ಅಂತ ಹೇಳಿದರೆ ಅಂದ, ನನ್ನ ಖುಷಿ ಬಂದಂತೆ ಯಾರಿಗೆ ಬೇಕಾದರೂ ಬಡಿಸ್ತೇನೆ, ನೀವು ಚಕಾರ ಎತ್ತಬಾರದು, ಆ ನಿಯಮ ಆಗುವುದಾದ್ರೆ ಬಡಿಸ್ತೇನೆ, ಇಲ್ಲ ಹೋಗ್ತೇನೆ. ಅವರಂದ್ರು, ನೀನು ಏನು ಬೇಕಾದರೂ ಮಾಡು, ನೀನಿದ್ರೆ ಸಾಕು ಅಂದ್ರು. ಅವರಿಗೆ ಮೋಹ ಬಡಿಸ್ತಾ ಇದ್ದ. ಸರಿ, ದೇವತೆಗಳಿಗೆ ಮಾತ್ರ ಬಡಿಸಿದ. ಸೂರ್ಯ ಚಂದ್ರರಲ್ಲಿದ್ದು ಸೂಚನೆ ಬರುವಂತೆ ಮಾಡಿಸಿ ತಲೆ ಕತ್ತರಿಸಿದ ರಾಹುವಿನದ್ದು. ಯಾಕೆ ದೇವರಿಗೆ ಗೊತ್ತಿಲ್ವ? ಇಲ್ಲ, ಇವರಿಗೆ ಮುಂದೆ ಕಾಟ ಬರಬೇಕಾದ್ದರಿಂದ ಅವರು ತಲೆ ಕತ್ತರಿಸಿದ. ಕೊನೆಗೆ ಶಂಖ ಚಕ್ರಧಾರಿಯಾಗಿ ನಿಂತ. ದೈತ್ಯರಿಗೆ ಗೊತ್ತಾಯಿತು, ಓಹೋ ಇದು ಶ್ರೀಹರಿ ಅಂತ ಗೊತ್ತಾಯಿತು. ನೋಡಿ, ಇಷ್ಟಾದ ಕೂಡಲೇ ದೇವತೆಗಳಿಗೆ ಇನ್ನೇನು ಅಮೃತ ಕೊಡ್ತವಲ್ಲ, ನೋ ಪ್ರಾಬ್ಲಮ್, ದೇವರು ಬೇಕಾಗಿಲ್ಲ, ನಮ್ಮ ಪಾಡಿಗೆ ವೀಕೆಂಡು ಯುದ್ಧಕ್ಕೆ ಶುರು ಮಾಡಿದ್ರು. ದೈತ್ಯರು ಪ್ರಬಲವಾದ ಮಾಯೆಯನ್ನ ಬಿಟ್ರು, ಕಂಗಾಲಾಗಿ ಬಿಟ್ರು ದೇವತೆಗಳೆಲ್ಲ. ಮತ್ತೂ ಸ್ವಾಮಿ ಅಂತ ಕರೆದ್ರು, ಮತ್ತೂ ಬಂದ. ಹೌದಾ, ಬರಬೇಕಾ, ಏನ್ ಮಾಡಬೇಕು? ಹಾ, ಆ ಚಕ್ರದಿಂದ ಮಾಯೆಯನ್ನು ಕತ್ತರಿಸಿಬಿಟ್ಟ ಭಗವಂತ. ಅವಾಗ ಯುದ್ಧದಲ್ಲಿ ಬಲಿಮಹಾರಾಜನಿಗೆ ಪರಾಜಯ, ಅಷ್ಟೇ ಅಲ್ಲ ವಜ್ರಾಯುಧದ ಪೆಟ್ಟಿನಿಂದ ಪ್ರಾಣ ಹೋಗುವಂತಹ ಪರಿಸ್ಥಿತಿ ಬಂದರೆ ಆ ಬಲಿಮಹಾರಾಜನನ್ನ ಶುಕ್ರಾಚಾರ್ಯರು ವಿಶೇಷವಾಗಿ ಪ್ರಾಣ ಕೊಟ್ಟು ರಕ್ಷಣೆ ಮಾಡಿದರು ಮೃತ ಸಂಜೀವಿನಿ ವಿದ್ಯೆಯಿಂದ. ಪ್ರಾಣ ಕೊಟ್ಟ ಗುರುಗಳಿಗೆ ಪ್ರಾಣ ಕೊಟ್ಟ ಅಂದ್ರೆ ತನ್ನನ್ನೇ ಅರ್ಪಣೆ ಮಾಡಿಕೊಂಡ ಬಲಿಮಹಾರಾಜ. ಅದಕ್ಕೆ ಗುರುಗಳು ಶಿಷ್ಯನ ಮೇಲೆ ಪೂರ್ಣಾನುಗ್ರಹ ಮಾಡಿದರು, ವಿಶ್ವಜಿತ್ ಯಾಗವನ್ನು ಮಾಡಿದರು, ವಿಶ್ವವನ್ನೇ ಗೆಲ್ಲುವ ಯಾಗ ಮಾಡಿಸಿ ಒಳ್ಳೆ ಅಕ್ಷಯ ತೋಣೀರ, ಒಳ್ಳೆ ಬಾಣ, ವಿಶೇಷವಾಗಿರತಕ್ಕಂಥ ಧನುಸ್ಸು, ಆ ಕವಚ, ರಥ, ಅಶ್ವಗಳು ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದು ಏರಿದ್ರೆ ಸಾಕು, ಏವರತ್ತೆ ಯುದ್ಧ ಮಾಡಬೇಕಾಗಿಲ್ಲ. ಅಂಥದ್ದು ಕೊಟ್ಟು ಕಳಿಸಿದರೆ ವಿಶೇಷವಾಗಿರತಕ್ಕಂಥ ಸ್ವರ್ಗಕ್ಕೆ ಬರ್ತಾ ಇದ್ದಾರೆ, ಶಂಖಧ್ವನಿ ಮಾಡುತ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರಿಗೆ ಹೇಳ್ತಾ ಇದ್ದಾರೆ, ಹೇ ಇಂದ್ರ, ಆ ಧ್ವನಿಯಲ್ಲೇ ಭಗವಂತನ ಸನ್ನಿಧಾನ ಕಾಣಿಸ್ತಾ ಇದೆ, ಅವರಿಗೆ ಜಯ, ನೀನು ಯುದ್ಧ ಮಾಡಿದ್ರೆ ಪ್ರಯೋಜನ ಇಲ್ಲ, ಬಿಟ್ಟು ಹೋಗು ಅಂದಾಗ ಬಿಟ್ಟೇ ಹೊರಟು ಹೋಗ್ತಾ ಇದ್ದಾರೆ. ಯುದ್ಧವಿಲ್ಲದೆ ಸ್ವರ್ಗ ಬಲಿರಾಜರ ಪಾಲಿಗೆ ಬಂತು. ಹಾಗೆ ಶುರುವಾದದ್ದೇ ಅದಿತಿ ದೇವಿ, ಅಯ್ಯೋ ನನ್ನ ಮಗನ ರಾಜ್ಯ ಹೋಯಿತಲ್ಲ ಅಂತ ಪಯೋರಥವನ್ನ ಮಾಡುತ್ತಾ ಇದ್ದಾರೆ. ಪಯೋರಥ ಮಾಡತಕ್ಕಂಥ ಆಕೆ, ಪಯೋರಥ ಅಂದ್ರೆ ಒಂದು ಲೋಟ ಹಾಲು ಕುಡಿದಿರೋದಲ್ಲ, ಅದು ಕೂಡ ಹಾಲು ಕುಡಿದಿರೋದು ಪಯೋರಥ. ಆ ಪಯೋರಥದಲ್ಲಿ ಕೂಡ ಹಾಲು ಎಷ್ಟು ಕುಡಿಬೇಕು, ಲೋಟದಷ್ಟು. ಆ ಲೋಟ ಸೈಜ್ ಎಷ್ಟು, ನಮ್ ನಮ್ ಮನೆ ಲೋಟ, ಅದು ಎಷ್ಟು ಹಾಲು ಹಿಡಿಯುತ್ತೋ ಅಷ್ಟು, ಅಂದ್ರೆ ಯಥಾಶಕ್ತಿ ಯಥಾಮತಿ ಅಂತ. ಇಲ್ಲ ಅಂದ್ರು, ಅದು ನಿಯಮ ಇದೆ. ಮುಷ್ಟಿಯಲ್ಲಿ ಹಿಡಿಯುವ ಶಂಖ, ಆ ಶಂಖದಲ್ಲಿ ಹಿಡಿಯುವಷ್ಟು ಹಾಲು, ಎಷ್ಟು ಆಚಮನಕ್ಕೆ ಬೇಕೋ ಅಷ್ಟು ಬರುತ್ತಷ್ಟೇ, ಹೆಚ್ಚು ಬರಲ್ಲ. ಹೌದು ತಾನೆ, ಅದು ಆ ಹಾಲು ಕುಡಿದಿರಬೇಕು. ಬರೀ ಹಾಲು ಕುಡಿದು ಕೂತಿರೋದೇ ಪಯೋರಥ ಅಲ್ಲ, ಆ ಹಾಲಿನಿಂದ ನಿತ್ಯ ಪರಮಾನ್ನ ಮಾಡಿ ಅದನ್ನ ಹೋಮ ಮಾಡಬೇಕು. ದೇವರಿಗೆ ಅಭಿಷೇಕ, ಹೋಮ ಎಲ್ಲ ಆದ ಮೇಲೆ ಬ್ರಾಹ್ಮಣರ ಭೋಜನ ಮಾಡಿಸಿ ಇವರು ಆ ಹಾಲು ಕುಡಿದಿರಬೇಕು. ಇಷ್ಟು ಮಾತ್ರನೂ ಪಯೋರಥ ಅಲ್ಲ, ಸದಾ ದೇವರ ನೆನಪಿರಬೇಕು, ಅದು ಪಯೋರಥ. ಅದ್ಭುತವಾಗಿ ಮಾಡುತ್ತಾ ಇದ್ದಾಳೆ ಅದಿತಿ ದೇವಿ. ಭಗವಂತ ಬಂದ, ಮಗನಂತೆ ಬಂದ, ವಾಮನನಾಗಿ ಬಂದ. ಹೇಳುತ್ತಾರೆ ವಾಮನ ಅಂದ್ರೆ ಸುಂದರ, ಎಷ್ಟು ಚೆನ್ನಾಗಿದ್ದಾನೆ. ಬಂದ ವಟು ವಾದಿರಾಜರು ಹೇಳುತ್ತಾರೆ ಧ್ಯಾನಾರ್ಹ, ಅವನು ಧ್ಯಾನಕ್ಕೆ ಬಹಳ ಸುಲಭ ಅಂತೆ. ಶ್ರೀನಿವಾಸನ ಧ್ಯಾನ ಮಾಡ್ತೀರಾ, ಆಗಲ್ ನೋಡಿ ಆ ಸ್ವರಗಳು ಅವು ಇವು, ಒಂದು ಹಿಡಿದುಕೊಂಡ್ರೆ ಒಂದು ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಬೇಕಾದ ಒಂದು ಗಂಟದ್ದು ಬಿಡ್ತೇನೆ ಶ್ರೀನಿವಾಸನ ಮುಂದೆ ನಿಂತುಕೊಂಡು, ಮನಸ್ಸಲ್ಲಿ ಪ್ರಿಂಟ್ ತೆಕ್ಕೊಂಡು ಬನ್ನಿ. ಹೊರಗೆ ಹೆಜ್ಜೆ ಹಾಕೊಟ್ಟೊತ್ತಿಗೆ ಸಾರಿಸಿ ಬೆಳೆದಂತೆ ಏನೂ ಇರಲ್ಲ. ವಾಮನ ಹಾಗಲ್ಲ, ಮೈ ಮೇಲೆ ಏನೂ ಇಲ್ಲ. ಚಿಕ್ಕ ಹುಡುಗ ಒಂದು ಜುಟ್ಟಿಟ್ಕೊಂಡಿದ್ದಾನೆ, ಒಂದಿಟ್ಟು ಜನಿವಾರ, ಒಂದಿಟ್ಟು ಕೌಪೀನ, ದಂಡ, ಕಮಂಡಲ ಮೂರೋ ಇತರ ಚಾಪ್ಟರ್ ಕ್ಲೋಸ್ ಅಲ್ಲಿ ಒಂದು ಹಾವಿಗೆ ಹಾಕೊಂಡಿದ್ದಾನೆ, ಛತ್ರ ಹಿಡ್ಕೊಂಡಿದ್ದಾನೆ. ಬಹಳ ಸುಲಭ ಧ್ಯಾನಾರೋಹ ವಾಮನ ತಮ, ಅದ್ಭುತವಾದಂತಹ ಧ್ಯಾನಕ್ಕೆ ಬಹಳ ಸುಲಭವಯ್ಯ ನೀನು ಅಂತ ಕೇಳುತ್ತಾರೆ. ಅಂತಹ ಸ್ವಾಮಿ ಬಂದಿದ್ದಾನೆ, ಉಪನಯನ ಮಾಡಿಸಿಕೊಂಡ. ಉಪನಯನ ಎರಡನೇ ಕಣ್ಣು ಅವನೇ ಎಲ್ಲರಿಗೆ, ಅವನಿಗೆ ಉಪನಯನ ಮಾಡಿದ್ರು. ನಂತರ ಎಲ್ಲ ಅವನದ್ದೇ, ಅವನಿಗೆ ಎಲ್ಲ ಕೊಟ್ಟರು. ಏನು ಬೇಡದವ ಎಲ್ಲ ತಗೊಂಡ, ಎಲ್ಲರಿಂದ ತಗೊಂಡ. ಹೊರಡತಾ ಇದ್ದಾನೆ ಬಲಿಮಹಾರಾಜರ ಯಜ್ಞವಾಟಕ್ಕೆ ಹೊರಡತಾ ಇದ್ದಾನೆ. ಹೊರಟು ನಿಂತ ಸ್ವಾಮಿ ತನ್ನನ್ನು ತಾನು ಬಚ್ಚಿಟ್ಟುಕೊಂಡು ವೇಷ ಮಾರಿಸಿಕೊಂಡು ಬಂದರೂ ತೇಜಸ್ಸು ಬಚ್ಚಿಡತಾ ಇಲ್ಲ, ಹೊರಗೆ ಬರ್ತಾ ಇದೆ. ನೋಡಿದ್ರು ಅಲ್ಲಿರತಕ್ಕಂತಹ ಯಜ್ಞದಲ್ಲಿರುವವರು ಋಷಿ ಮುನಿಗಳು ಸಹಿತ, ಯಜ್ಞ ಪುರುಷ ದೇವರ ಸಹಿತ ಎದ್ದು ನಿಲ್ಲತಾ ಇದ್ದಾರೆ. ಆ ಚಿಕ್ಕ ಮಗು ಬರ್ತಾ ಇದ್ರೆ ಇದು ಬೇರೇನೆ ವಸ್ತು ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬಂದ ಬಲಿಮಹಾರಾಜ ತಲೆಬಾಗ್ತಾ ಇದ್ದಾನೆ. ನಾವು ಯಾವುದಾದರೂ ಕೆಲಸ ಮಾಡುವಾಗ, ಶ್ರಾದ್ದ ಆಗಲಿ, ಯಜ್ಞ ಆಗಲಿ, ಏನೇ ಕೆಲಸ ಮಾಡಲಿ, ಬ್ರಾಹ್ಮಣ ಅಥವಾ ಆಕಳು ಅಂದುಕೊಳ್ಳದೆ ಬಂದ್ರ ಆ ಕೆಲಸ ಸಿದ್ಧಿ ಅಂತ ಹೇಳುತ್ತಾರೆ. ಬಂದ ವಟುವಿಗೆ ತಲೆಬಾಗ್ತಾ ಇದ್ದಾನೆ. ಬಂದು ಕೇಳುತ್ತಾನೆ, ನನ್ನಿಂದ ಏನಾಗಬೇಕು, ಉದ್ಧಾರ ಆದೆ ನಿಮ್ಮಂಥವ್ರನ್ನ ನೋಡಿ, ಅದರಿಂದ ಏನು ಬೇಕೋ ಕೇಳು ಅಂತ ಹೇಳಿದಾಗ ಸ್ವಾಮಿ ಕೇಳಲಿಕ್ಕೆ ತೊಡಗ್ತಾ ಇದ್ದಾನೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.